పూజిత చారు చరణ సరోజ బ్రహ్మ సమీర వాణి ఫణీంద్ర వీంద్ర భవీంద్ర ముఖ వినుత నీరజ భవాండోదయస్థితి కారణని కైవల్యదాయక నరసింహ నిర్మితి కరుణి పూజ మజ మంగళవ. ಸ್ನಾನ ಮಾಡುವಾಗ ಏನನುಸಂಧಾನ ಇರಬೇಕು? ಶ್ರೀವರನಿಗೆ ಅಭಿಷೇಕವೆಂದರಿ ವಸುಂಧರೆಯೊಳಗೆ ಬಲ್ಲವರು ಆವಜನದಲ್ಲಿ ಮಿಂದರಿಯೋ ಗಂಗಾದಿ ತೀರ್ಥರು ತಾವೊಲಿದು ಬಂದು ಅಲ್ಲಿ ನೆಲೆಸಿ ಈವವು ಅಖಿಲಾರ್ಥಗಳನ್ನು ಅರಿಯದ ಜೀವರಮರ ತರಂಗಿಣಿಯನ್ನು ಅರಿದಿದರೆ ಫಲವೇನು? ನಾವು ಸ್ನಾನ ಮಾಡುವಾಗ ಈ ನಾವು ಮಾಡ್ತಾ ಇದ್ವಿ ಅದು ಸ್ನಾನ ಅಲ್ಲ, ಎಷ್ಟೆಷ್ಟೋ ಸಂಕಲ್ಪ ಹೇಳಿಕೊಂಡು ಮಾಡ್ತಾ ಇದ್ದೀವಿ. ಯಾವುದು ಸ್ನಾನ? ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಅಂತ ತಿಳಿದುಕೊಂಡು ಒಂದು ಸೂಕ್ತ ಹೇಳಿಕೊಂಡು ಸ್ನಾನ ಮಾಡುವುದು. ಅಂದ್ರೆ ನಾವೇ ದೇವರು ಅಂತಲ್ಲ, ಪ್ರತಿಮೆಯೂ ದೇವರಲ್ಲ, ಪ್ರತಿಮೆಯೂ ದೇವರಲ್ಲ, ಪ್ರತಿಮೆಯಲ್ಲಿ ಅದರಿಂದ ಭಿನ್ನನಾಗಿ ದೇವರಿದ್ದಾನೆ. ಹಾಗೆ ನಾವು ದೇವರಲ್ಲ, ಈ ದೇಹ ಅಂತಕ್ಕಂತಹ ಒಂದು ಇದರಲ್ಲಿ ಆತ ಭಿನ್ನನಾಗಿ ತಾನು ಒಳಗಿದ್ದಾನೆ. ಇದು ಆತನ ವಾಸಕ್ಕೆ ಯೋಗ್ಯವಾದ ಪ್ರತಿಮೆ, ಅದು ಜಡ ಪ್ರತಿಮೆ, ಇದು ಚಲ ಪ್ರತಿಮೆ. ಆದ್ದರಿಂದ ಈ ರೀತಿಯಾಗಿ ತಿಳಿದುಕೊಂಡು ಭಗವಂತ ಭಿನ್ನನಾಗಿದ್ದಾನೆ, ನನ್ನ ಒಳಗೆ ಬಿಂಬನಾಗಿದ್ದಾನೆ, ಆತನ ವಾಸಕ್ಕೆ ಯೋಗ್ಯವಾದ ದೇಹ ಅಂತ ತಿಳಿದುಕೊಂಡು ಸ್ವಾಮಿ ಇದು ನಿನಗೆ ಅಭಿಷೇಕ ಅಂತ ತಿಳ್ಕೊಂಡು ಪುರುಷರಾದವರು ಪುರುಷೋಕ್ತ ಹೇಳಿಕೊಂಡು ಸ್ನಾನ ಮಾಡಬಹುದು, ಸ್ತ್ರೀಯರು ಬಿಂಬನಾದ ಶ್ರೀಹರಿ ಅಭಿಷೇಕ ಅಂತ ತಿಳ್ಕೊಂಡು ಸ್ನಾನ ಮಾಡಿದೆ. ಆದ ಲಾಭ ಏನು? ನಾವು ನಮ್ಮ ಮನೆಯೊಳಗೆ ಬಿಸಿನೀರಿನ ಹಂಡ್ಯಾದಲ್ಲಿ ನೀರು ಸ್ನಾನ ಮಾಡ್ತಾ ಇದ್ರು ಗಂಗಾ ಸಕಲ ತೀರ್ಥಾಭಿಮಾನಿ ದೇವತೆಗಳು ಅಲ್ಲಿ ಬಂದ್ಬಿಡ್ತಾರೆ. ಬಂದುಬಿಟ್ಟು ನಾವು ಬಾಂದ್ರೆ ಬರಲ್ಲ, ಅವರು ಗಂಗೆ ಚೇ ಮುನೆ ಚೇವು ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವರಿ ಸನ್ನಿಧಿ ಕೂರು ಅಂದ್ರೆ ನಾವು ಕರೆದ್ರೆ ಬರಲ್ಲ ಅವರೆಲ್ಲ. ನಾವು ಯಾರು ಎಕ್ಕಸ್ತಿತ್ತು ಮತ್ತೆ ಯಾವಾಗ ಬರ್ತಾರೆ? ಬಿಂಬನಾದ ಶ್ರೀಹರಿಗೆ ಅಂತ ಅಡ್ರೆಸ್ ಮಾಡಿದಾಗ ತಾವು ಹರಳುಕೋತ ಬರ್ತಾರೆ. ಯಾಕೆ? ಪರಮಾತ್ಮನ ಸೇವಾ ಅಂತ ಬರ್ತಾರೆ. ಈ ಒಂದು ಹಳ್ಳಿ ಯಾವುದೋ ಒಂದು ಮೂಲೆ ಒಳಗಿನ ಹಳ್ಳಿ. ಇವತ್ತು ರಾತ್ರಿ ಟಿವಿ ಒಳಗೆ ಅನೌನ್ಸ್ ಮಾಡಿದ್ರು, ನಾಳೆ ಬೆಳಿಗ್ಗೆ ಎಲ್ಲ ರಾಷ್ಟ್ರಪತಿಯನೋ ಅಥವಾ ಪ್ರಧಾನಿಯೋ ಬರ್ತಾರೆ ಅಂತ ಟಿವಿ ಒಳಗೆ ಅನೌನ್ಸ್ ಮಾಡಿದ್ರು ಯಾರ್ಯಾರು ಹೋಗಿರ್ತಾರೆ ಅಲ್ಲಿ? ರಾಜ್ಯ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಹೋಗಿರ್ತಾರೆ. ಯಾಕೆ? ಆ ಒಬ್ಬ ಅಧಿಕಾರಿ ಬರ್ತಾನೆ, ಒಬ್ಬ ಸಾಮಾನ್ಯ ಅಧಿಕಾರಿ ಬರ್ತೇನೆ ಅಂದ್ರೆ ಎಲ್ಲೆಲ್ಲಿಂದಲೋ ಬಂದು ಅಲ್ಲಿ ಸನ್ನಿಹಿತರಾಗಿರ್ತಾನೆ. ಅಂತ 14 ಲೋಕಕ್ಕೆ ಪ್ರಭುವಾದ ಶ್ರೀಹರಿಗೆ ಸೇವಾ ಅಂದಾಗ ಆ ದೇವತೆಗಳು ನದ್ಯಭಿಮಾನ ದೇವತೆಗಳು ಎಲ್ಲರೂ ಬಂದ್ಬಿಡ್ತಾರೆ. ಆಗ ನಮಗೆ ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದಾಗೆ ಮನೆಯೊಳಗೆ ಸಕಲ ತೀರ್ಥರ ಸ್ನಾನ ಫಲ ಬಂದು ಅದನ್ನೇ ಪುರಂದಾಸಂದು. ನೀ ಸುಮ್ಮನೆ ವಿಪರೀತ ಏನೇನೋ ಮಾಡ್ಲಿಕ್ಕೆ ಹೋಗಿ ತಲೆ ಕೆಡಿಸ್ಕೋಬೇಡ. ಅದಕ್ಕೆಂತಾರೆ, ಸ್ನಾನ ಒಂದೇ ಸಾಲದೆ ಜಲದ ಅಭಿಮಾನಿ ದೇವತೆಯ ತಿಳಿದು ಮೂಲ ಮೂರುತಿ ಬಿಂಬನ ಅಭಿಷೇಕವೆಂದರೆ ಸ್ನಾನ ಒಂದೇ ಸಾಲದೆ ಕರ್ಮವೇ ತಾರಕವು ಜೀವನಿ ಎಲ್ಲ ಕರ್ಮವೇ ತಾರಕವು. ಯಾವಾಗ ಮರ್ಮವನರಿತು ಕರ್ಮವನಾಚರಿಸಿದರೆ ಕರ್ಮವೇ ತಾರಕವು. ಒಂದು ಜನ್ಮ ಸ್ನಾನ ಒಂದೇ ಮಾಡ ಸಾಕು, ಬಿಂಬನಾದ ಶ್ರೀಹರಿ ಅಭಿಷೇಕ ಅಂತ ತಿಳ್ಕೊಳ್ಳು ಸಾಕು ಅಂದಾಗ ಎಷ್ಟು ಪ್ರಯೋಜನ. ಈ ರೀತಿ ತಿಳಿದುಕೊಳ್ಳದೇನೆ ನಾವು ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿದ್ರು ನಮ್ಮ ಗಂಗಾ ಸ್ನಾನ ಫಲವಲ್ಲ. ಯಾಕೆಂದ್ರೆ ಗಂಗಾ ಸನ್ನಿಧಾನ ಇಲ್ಲ. ಕಲಿಯುಗದಲ್ಲಿ 5,000 ವರ್ಷವಾದ ಮೇಲೆ ಗಂಗಾ ಸನ್ನಿಧಾನ ಹೋಗ್ಬಿಡ್ತಾರೆ. ಕಲವು 5,000 ಗಂಗಾ ತಕ್ಷತಿ ಮೇದಿನಿ, ಕಲವು 10,000 ದೇವಾ ತಕ್ಷಂತಿ ಮೇದಿನಿ ಅಂತ ಒಂದು ಪುರಾಣ ವಾಕ್ಯ. ಕಲಿಯುಗದಲ್ಲಿ 5,000 ವರ್ಷವಾದ ಮೇಲೆ ಗಂಗಾದೇವಿ ಭೂಮಿಯನ್ನು ಬಿಟ್ಬಿಡ್ತಾಳೆ. 10,000 ವರ್ಷದವರೆಗೂ ಅಲ್ಲಲ್ಲಿ ದೇವತೆಗಳು ಉದ್ಧಾರ ಮಾಡ್ತಿರ್ತಾರಂತೆ ಭಗವದಾಜ್ಞೆಯಿಂದ ಸಜ್ಜನರನ್ನು ಉದ್ಧಾರ ಮಾಡಲಿಕ್ಕೆ. 10,000 ವರ್ಷವಾದ ಮೇಲೆ ಅವರು ಉದ್ಧಾರ ಮಾಡಲಿಕ್ಕೆ. ಅದಕ್ಕೆ ಈಗಾಗಲೇ 5,100 ವರ್ಷ ಕಳೆದು ಹೋಗುತ್ತದೆ. ಆಗಲಿ ನನಗೆ ಹೌದು, ಮೊನ್ನೆ ಹೋಗಿ ಬಂದ್ವಿ ನಾವು, ಈ ಮುಂದೆ ವರ್ಷ ಹೋಗ್ಬೇಕು ಅಂತ ಮಾಡಿದ್ದೀವಿ ಅಂದ. ಯಾವಾಗ ಬತ್ತು ಬಿಂಬನಾದ ಶ್ರೀಹರಿಗೆ ಅಭಿಷೇಕ ಅಂತ ತಿಳ್ಕೊಂಡು ಅಲ್ಲಿ ಚಿಂತನೆ ಮಾಡಿದಾಗ ಆಗೇನು ಗಂಗಾದೇವಿ ಎಲ್ಲಿಂದ ಬರಲ್ಲ, ನಮ್ಮ ದೇಹದಲ್ಲೇ ಇರ್ತಕ್ಕಂತಹ ಗಂಗಾದೇವಿ ಬಂದು ಸನ್ನಿಹಿತರಾಗ್ತವೆ. ಅದಕ್ಕೋಸ್ಕರವಾಗಿ ಇಲ್ಲೇನೆ ಸಕಲ ತೀರ್ಥಕ್ಷೇತ್ರಗಳ ಸ್ನಾನ ಫಲ ಬರುವಾಗ ದೇಹಕ್ಕೆ ದೇಹದಂಡನೆ ಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಈ ತಾವೊಳಿದು ಬಂದು ಈ ರೀತಿ ಬಿಂಬನಾದ ಶ್ರೀಹರಿಗೆ ತಂದಾಗ ತಾನು ಅನುಗ್ರಹ ಮಾಡಿ ಇಲ್ಲಿ ಬಂದು ನೆಲೆಗೊಂಡು ನಾವು ಮಾಡ್ತಕ್ಕಂತಹ ಸ್ನಾನ ಮಾಡ್ತಕ್ಕಂತಹ ಬಿಸಿನೀರಿನಲ್ಲೇನೆ ತಾನು ಸೇರಿಕೊಂಡು ಅಖಿಲಾರ್ಥಗಳನ್ನು ಇವರು ನಮ್ಮ ಎಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿಕ್ಕೋಗ್ತೇವೆ. ಇದನ್ನು ಅರಿಯದ ಈ ಜ್ಞಾನದಿಂದ ಇರ್ತಕ್ಕಂಥವ್ರು ಅಮರ ತರಂಗಿಣಿಯೇನೆ ಅರಿದಿದರ ಫಲವೇನು? ಅಲ್ಲಿ ನೀ ಗಂಗಾ ಹೋದ್ರೆ ಏನು ಪ್ರಯೋಜನ? ನದ ನದಿಗಳಿಳಿಯೊಳಗೆ ಪರಿಯುವವು ಉದದಿ ಪರಿಯಂತರದಿ ತರುವಾಯದಲ್ಲಿ ರಮಿಸುವವಲ್ಲಿ ತನ್ಮಯವಾಗಿ ತೋರದರೆ. ವಿಧಿ ನಿಷೇಧಗಳ ಆಚರಿಸುವರು ಬುಧರು ಭಗವದ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು ತೆಗೆಸುವರು ಅಖಿಲ ತಮ್ಮಗಳ ಅಂತಕೊಂಡೆ. ಇದು ಬಹಳ ಮುಖ್ಯವಾದ ವಿಷಯ. ನದ ನದಿಗಳು ಏಳಿಗೆ ಪರಿವು. ಇವತ್ತೆಲ್ಲ ನಾವು ಮೇಲೆ ಹೋಯ್ತು ಅಂದ್ರೆ ಈ ಸಿಂಧು ನದಿ, ಗಂಗಾ ನದಿ, ಗೋದಾವರಿ, ತಪತಿ, ಕೃಷ್ಣವೇಣಿ, ತುಂಗಭದ್ರ, ಕಾವೇರಿ, ಇವೆಲ್ಲ ಬೇರೆ ಬೇರೆಯಾದ ನದಿಗಳು ಹರಿತಾ ಇದ್ದಾರೆ. ಬ್ರಹ್ಮಪುತ್ರ ಇವೆಲ್ಲ ಹರಿತಾ ಇರುವಾಗ ಆದ್ರೆ ಸಮುದ್ರಕ್ಕೆ ಸೇರಿದಾಗ ಎಲ್ಲ ಒಂದಾದಂತೆ ಕಾಣ್ತವೆ. ಒಂದಾಗಲ್ಲ, ಒಂದಾಗಲ್ಲ, ಒಂದಾದಂತೆ ಕಂಡು ಬರ್ತವೆ ಎಲ್ಲ ಬೇರೆ ಬೇರೆಯಾಗಿ. ಮೊನ್ನೆ ಈ ವಿಷಯ ಹೇಳ್ಬಿಟ್ಟರು, ಕಾಗೆ ಗುಬ್ಬುಗಳು ಅರಿಯೋ ಬಲ್ಲವೇ, ಭಗವಂತನ ಗುಣಗಳನ್ನ ಸಾಮಾನ್ಯ ತಿಳ್ಕೊಳ್ಳಿ ಸಾಧ್ಯವೇನು? ಎಲ್ಲಾ ಭಗವಂತನ ದೇಹದಲ್ಲಿ ಎಲ್ಲಾ ಜೀವರಾಶಿಗಳು ಸೇರಿದ್ದಾರೆ. ಹಾಗೇನ್ಕೊಳ್ಳಲು ಜೀವ ಪರಮಾತ್ಮ ಒಂದೇ ಅಂತ ತಿಳ್ಕೋಬಾರದು, ಎಲ್ಲ ಬೇರೆ ಬೇರೆ ಆಗಿದ್ದಾರೆ ಎಂಬ ಉದಾಹರಣೆ ಹೇಳುವಾಗ ಅದ್ರ ಹೇಳಿದೆ. ಆ ರೀತಿಯಾಗಿ ಬೇರೆ ಬೇರೆ ಸಮುದ್ರದಲ್ಲಿ ಸೇರಿದಾಗ ತರುವ ರಮಿಸುವಲ್ಲಿ ತನ್ಮಯವಾಗಿ ತೋರಿದರೆ ತಮ್ಮ ತಮ್ಮ ಬೇರೆ ಬೇರೆ ಅಸ್ತಿತ್ವವನ್ನು ತೋರಿದೆ. ಹಾಗೆ ನಮಗೂ ಕೂಡ ವಿಧಿ ನಿಷೇಧಗಳ ಆಚರಿಸುವುದು ಬುಧ. ಜ್ಞಾನಿಗಳು ಅಂತಕ್ಕಂಥವ್ರು ವಿಧಿ ನಿಷೇಧಗಳು ಮಾಡ್ತಾರೆ, ಏಕಾಏಕಿ ಜ್ಞಾನ ಬರಲ್ಲ. ಎಲ್ಲಿವರೆಗೆ ಮಾಡ್ತಾರೆ? ಸರ್ವತ್ರದೇ ಭಗವದ್ ರೂಪ ಚಿಂತನೆ ಬರಲು. ಎಲ್ಲಾ ಕಡೆಗೆ ಭಗವಂತನ ರೂಪ ಚಿಂತನೆ ಬಂದಾಗ ಬರಲು ತ್ಯಜಿಸುವ ಅಖಿಲ ಕರ್ಮಗಳ, ಅಂದ್ರೆ ಕರ್ಮಗಳನ್ನು ಮಾಡೋದು ಬಿಟ್ಬಿಡ್ತರು ಅಂತ. ಅದನ್ನೇ ಕೃಷ್ಣ ಹೇಳ್ತಾನೆ, ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಕೃತ ದುಷ್ಕೃತವು ಅಂತ ಹೇಳ್ತಾನೆ. ಬುದ್ಧಿವಂತ ಅಂತ ಯಾರನ್ನು ಕರಿಬೇಕು? ಸುಕೃತ ದುಷ್ಕೃತ ಎರಡನ್ನು ಬಿಟ್ಟುಬಿಡ್ತಾರೆ. ಅಂದ್ರೆ ಮಾಡೋದು ಬಿಡ್ತಾರೆ ಅಂತಲ್ಲ, ಮಾಡುವಾಗ ಅಹಂ ಕರ್ತೃತ್ವಾಭಿಮಾನವನ್ನು ಬಿಡ್ತಾರೆ, ಅಹಂ ಕರ್ತೃತ್ವಾಭಿಮಾನವನ್ನು ಬಿಡ್ತಾರೆ. ಆಗ ಅವರಿಗೆ ವಿಧಿ ನಿಷೇಧ ಎಂಥ ಬಂತು? ಈ ಸಾಮಾನ್ಯವಾಗಿ ನಾವು ಏನಂತಾರೆ, ಈಗ ಈ ಜೀವನಿಗೆ ಕರ್ತೃತ್ವ ಉಂಟು, ಸ್ವಾತಂತ್ರ್ಯವೂ ಉಂಟು. ಯಾಕೆಂದ್ರೆ ವಿಧಿ ನಿಷೇಧ ಯಾರಿಗೆ? ಪರಮಾತ್ಮ ವಿಧಿಬದ್ಧನಲ್ಲ, ಲಕ್ಷ್ಮೀ ದೇವಿಯ ವಿಧಿಬದ್ಧಳಲ್ಲ, ಇನ್ನು ಜೀವರೆಲ್ಲರೂ ವಿಧಿ ನಿಷೇಧ ಬದ್ಧರು. ಆದ್ದರಿಂದ ಅವರಿಗೆ ಒಂದು ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ, ಇಂತಿಂತಹದ್ದು ಮಾಡಬೇಕು, ಇಂತಿಂತಹದ್ದು ಬಿಡಬೇಕು ಅಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ದರಿಂದ ನಾವು ಅದನ್ನು ಮಾಡುವಷ್ಟು ಸ್ವಾತಂತ್ರ್ಯ ನಮಗೆ ಕೊಟ್ಟಿದ್ದಾನೆ ದೇವರು, ಮಾಡುವಷ್ಟು ಸ್ವಾತಂತ್ರ್ಯವನ್ನು ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಅದನ್ನು ಮಾಡದೇನೆ ಬರೀ ಈ ಒಂದು ಫಿಲಾಸಫಿ ಇಟ್ಕೊಂಡು ನಾವು ನಮ್ದೇನು ಇಲ್ಲ ಎಲ್ಲ ದೇವರದು ಅಂದರೆ ಅದು ಬೋಧಸದು, ಅದು ನಮಗೆ ಪಾಪ ಬರ್ತದೆ, ನರಕಾದಿ ಅನರ್ಥಗಳ ಕಾರಣವಾಗುತ್ತೆ ಅಂತಕ್ಕಂತಹ ಒಂದು ವಾದವನ್ನು ಮುಂದಿಡ್ತಾರೆ. ಯಾಕೆಂದ್ರೆ ಈಗ ಒಬ್ಬ ತಂದೆ ಮಗನಿಗೆ ಒಂದು ಕೆಲಸ ಹೇಳಿದ, ಏನಪ್ಪ ಅಂಗಡಿಗೆ ಹೋಗಿ ಸಾಮಾನು ತಗೊಂಬ ಅಂತ ಹೇಳಿದ. ಸಾಮಾನು ತಗೊಂಬ ಅಂತ ಹೇಳಿದ, ತಾನು ಹೋಗ್ಬಿಟ್ಟ ಆಫೀಸ್ಗೋ ಎಲ್ಗೋ. ಸಾಯಂಕಾಲ ಬಂದು ಏನಪ್ಪ ತಂದ್ಯ? ಇಲ್ಲ ತಂದಿಲ್ಲ. ಯಾಕೆ ತರಲಿಲ್ಲ ನೀನು? ಹೌದು, ನೀನು ನನ್ನ ಕೊಟ್ಟಿ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ನಾನು ಹೇಗೆ ಹೋಗ್ಬೇಕು ಹೇಳು ಅಂತ. ಓ ಹೌದು, ನ್ಯಾಯ ಅಂದ್ಕೊಂಡ. ಹಾಗೇನು ಮಾಡಿದೆ, ಒಂದು ಪಟ್ಟಿಯನ್ನು ಕೊಟ್ಟ, ದುಡ್ಡು ಕೊಟ್ಟ, ತಾನು ಮತ್ತೆ ಹೋದ. ಆಮೇಲೆ ತರಬೇಕಾದ ಮಗನ ಕರ್ತವ್ಯ ಹೌದು ಅಲ್ಲೋ, ತರಬೇಕಾದ್ದು ತರದೆ ಹೋದ್ರೆ ಮಗನ ಶಿಕ್ಷೆ ಮಾಡ್ಬೇಕು ಹೌದಲ್ಲೋ, ಮಾಡ್ಬೇಕು ನ್ಯಾಯವಾಗಿ. ನಮ್ದು ಹಾಗೆ ನಮ್ಗೆ ಪಟ್ಟಿ ಕೊಟ್ಟು ಬಿಟ್ಟಿದೆ ವೇದ. ನೋಡಿ, ಇಂತಿಂತಹದ್ದು ಮಾಡಬೇಕು, ಇಂತಿಂತಹದ್ದು ಮಾಡಬಾರ್ದಂತಕ್ಕಂತಹ ವಿಧಿ ನಿಷೇಧಗಳ ಪಟ್ಟಿಯನ್ನು ನಮ್ಮ ವೇದ ಕೊಟ್ಟುಬಿಡ್ತದೆ. ಅಂದಮೇಲೆ ಮಾಡಬೇಕಾದ ನಮ್ಮ ಜವಾಬ್ದಾರಿ ಅಲ್ಲವೇನು ಅಂತಕ್ಕಂತಹ ಒಂದು ವಾದ ಇರ್ತಾರೆ. ಆದರೆ ಇಲ್ಲಿ ಅಲ್ಲಿ ಏನು ಬಹಿಪ್ರೇರಕ ಅಂತಃಪ್ರೇರಕ ಅಂತ ಎರಡು ತರಹ. ತಂದೆ ಹೇಳಿದ, ಹೇಳಿದ ಮೇಲೆ ಆಗ ಅದು ಒಳಗೆ ರಿಟೈರ್ಡ್ ಆಯಿತು, ಒಳಗಡೆ ರಿಟೈರ್ಡ್ ಆಯಿತು. ರಿಟೈರ್ಡ್ ಆದ ಮೇಲೆ ಆಗ ಅದನ್ನು ನಿಮಿತ್ತ ಮಾಡಿಕೊಂಡು ಪ್ರೇರಣೆ ಮಾಡ್ತಾನೆ ದೇವರು. ಏನು ಇಚ್ಛಾ? ನಮ್ಮ ತಂದೆ ಆಜ್ಞೆ ಮಾಡಿದ್ದಾನೆ, ನಾನು ಹೋಗಬೇಕು ಅಂತ ಇಚ್ಛೆ ಮಾಡು. ಆಮೇಲೆ ನಾನು ಹೇಗೆ ಹೋಗಬೇಕು, ಏನೇನು ಸಾಮಾನು ಹೇಳಿದ್ದಾನೆ, ಆ ಸಾಮಾನು ತರಲಿಕ್ಕೆ ಏನೇನು ಒಯ್ಬೇಕು ನಾನು, ಇದು ಒಂದು ಜ್ಞಾನ. ಅದಾದ್ಮೇಲೆ ಕ್ರಿಯ, ನಾನು ಹೀಗೆ ಹೋಗ್ಬೇಕು ಅಂತಕ್ಕಂತಹ ಕ್ರಿಯೆ ಶುರುವಾಗ್ತೇವೆ. ಇವು ಎಲ್ಲವೂ ಎಲ್ಲಿಂದ ಪ್ರೇರಣೆ ಆಗ್ತಾರೆ? ನಮ್ಮ ಒಳಗಿನಿಂದ ಪ್ರೇರಣೆ, ಅದು ಬಹಿಪ್ರೇರಣೆ. ಇಲ್ಲಿ ಭಗವಂತ ಒಬ್ಬರಲ್ಲಿ ನಿಂತ್ಕೊಂಡು ಆಜ್ಞಾ ಮಾಡ್ತಾನೆ, ವೇದ ಉಪನಿಷತ್ತುಗಳಲ್ಲಿ ನಿಂತ್ಕೊಂಡು ನಮ್ಮಲ್ಲಿ ತಾನೇ ನಿಂತ್ಕೊಂಡು ಅದನ್ನು ಪ್ರಚೋದನೆ ಮಾಡ್ತಾನೆ, ಪ್ರಚೋದನೆ ಮಾಡಿ ತಾನು ಮಾಡಿಸ್ತಾ ಇದ್ದಾನೆ. ಇಲ್ಲಿ ಅಂತಃಪ್ರೇರಕತ್ವ ಬಹಿಪ್ರೇರಕತ್ವ ಎರಡು ಇದ್ದಾಗಿದೆ. ಮೇಲಾಗಿ ವಿಧಿ ನಿಷೇಧ ಅಂತಲೇ ಇಟ್ಕೊಂಡ್ಬಿಡುತ್ತೆ. ವಿಧಿ ನಿಷೇಧಗಳು ಯಾರಿಗೆ? ವಿಷ್ಣು ರಸ್ತೆ ಹೇಳ್ತಾರೆ, ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಿಷ್ಯತೆ ಸರ್ವೇ ವಿಧಿ ನಿಷೇಧಾಸ್ತಿಯು ಏತಯೋ ದೇವ ಕಿಂಕರ ಅಂತ. ಹರಿಪ್ರಿಯ ದೇವರ ಉಪದೇಶ, ಪರಮಾತ್ಮನ ಸ್ಮರಣೆಯ ವಿಷ್ಣುವಿನ ಸ್ಮರಣೆ ಏನದೆ ಅದೇನೇ ವಿಧಿ ಇತ್ತು. ಸಕಲ ಕರ್ಮಗಳಲ್ಲಿ ಆ ಪರಮಾತ್ಮನ ಸ್ಮರಣೆ ಏನಿದೆ ಅದೇ ವಿಧಿ. ವಿಸ್ಮೃತಿಯೇ ನಿಷೇಧ, ವಿಸ್ಮರ್ತವ್ಯೋ ನ ಜಾತಿಷ್ಯತೆ ಅವನನ್ನು ಯಾವ ಕಾಲಕ್ಕೂ ಮರೆಯಬಾರದು. ಸರ್ವೇ ವಿಧಿ ನಿಷೇಧಾಸ್ತಿಯು ಏತಯೋ ದೇವ ಕಿಂಕರ, ಎಲ್ಲ ವಿಧಿ ನಿಷೇಧಗಳು ಏನ ವೇದ ಹೇಳ್ತಾ ಇದೆ ಅವೆಲ್ಲ ಇದರ ದಾಸರಿದ್ದ ಹಾಗೆ ಬಿಟ್ಟು. ಅದನ್ನೇ ದಾಸರು, ನಿನ್ನ ಸ್ಮೃತಿಯೇ ವಿಧಿ, ವಿಸ್ಮೃತಿಯೇ ನಿಷೇಧ ಅಂದ್ಬಿಟ್ಟು. ಪರಮಾತ್ಮನ ಸ್ಮೃತಿಯೇ ವಿಧಿ, ವಿಸ್ಮೃತಿಯೇ ನಿಷೇಧ. ಹಾಗಾಗಿ ಇಷ್ಟೆಲ್ಲ ಪಟ್ಟಿರತ್ರೆ ಎಂದ ಟೀಕಾಚಾರ್ಯ ಹೇಳ್ತಾರೆ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಭಗವದ್ಗೀತಾ 18ನೇ ಅಧ್ಯಾಯದಲ್ಲಿ ತಾವು ಒಂದು ಕಡೆಗೆ ಪ್ರಮೇಯ ದೀಪದ ಅಂತ ಬರೆದಿದ್ದಾರೆ ಟೀಕಾಚಾರ್ಯ. ಬರೀತಾ ಆಗ ವಿಧಿ ನಿಷೇಧ ಯಾರಿಗೆ ಅಂದ್ರೆ ಅದೊಂದು ಪೀನಲ್ ಕೋಡ್ ಅಂತ ಅಂದ್ರೆ ಯಾರು ಪೀನಲ್ ಕೋಡ್ ಅದೀಗ ಏನು ಪೀನಲ್ ಕೋಡು? ಕೊಲೆ ಮಾಡಿದವನಿಗೆ ಮರಣದಂಡನೆ, ಕಳ್ಳತನ ಮಾಡಿದವನಿಗೆ ಕಾರಾಗೃಹ ಶಿಕ್ಷೆ, ಇನ್ನು ಆಮೇಲೆ ಇನ್ನ ವಂಚನೆ ಮಾಡಿದವನಿಗೆ ದಂಡ. ಇದು ನಮ್ಮ ಪೀನಲ್ ಕೋಡ್ ಹೇಳ್ತಾರೆ. ಹಾಗಾದ್ರೆ ಪೀನಲ್ ಕೋಡ್ ಅದೇನು ತಿಳ್ಕೊಂಡು ಪೊಲೀಸ್ ತೋರಿ ಯಾರು ಬೇಕಾದ ತಗೊಂಡು ಹೋಗಿ ಗಡಿ ಹಾಕ್ಯಾರೇನು, ಅಥವಾ ಯಾರು ಬೇಕಾದ ತಗೊಂಡು ಹೋಗಿ ಜೈಲಿಗೆ ಹಾಕ್ಯಾರೇನು, ದಂಡ ಹಾಕ್ಯಾರೇನು ಇಲ್ಲ. ಹಾಗಾದ್ರೆ ಯಾರಿಗೆ ಪೀನಲ್ ಕೋಡ ಏನದೆ ಅಂತ ಗೊತ್ತಿಲ್ಲದೆ ಇರೋರು ಕೋಟಿಗಟ್ಟಲೆ ಜನ ಇದ್ದಾರೆ. ಯಾಕೆ ಅವರು ಅಪರಾಧ ಮಾಡೋದೂ ಇಲ್ಲ, ಅವರ ಭಯವೂ ಇಲ್ಲ ಅವರು. ಅಂದಾಗ ಪೀನಲ್ ಕೋಡ್ ಎಲ್ಲರಿಗಲ್ಲ, ಪೀನಲ್ ಕೋಡ್ ಎಲ್ಲರಿಗಲ್ಲ, ಮತ್ತೆ ಯಾರಿಗೆ? ದೋಸೂ ಕಮಿಟ್ಸ್ ಕ್ರೈಮ್, ಯಾರು ಅಪರಾಧ ಮಾಡ್ತಾನೆ ಅವರು ತಪ್ಪಿಸಿಕೊಳ್ಳಬಾರದು ಅಂತ ತಿಳ್ಕೊಂಡು ಅಪರಾಧ ಮಾಡಿದವರಿಗೆ ಶಿಕ್ಷೆಗೋಸ್ಕರ ಆ ಪೀನಲ್ ಕೋಡ್ ಅಷ್ಟೇ ಹೊತ್ತು ನಿರಪರಾಧಿಗಳು ಪೀನಲ್ ಕೋಡ್ ಸಂಬಂಧವೇ ಇಲ್ಲ. ಹಾಗೆ ನಮ್ಮಲ್ಲಿ ವಿಧಿ ನಿಷೇಧಗಳು ಯಾರಿಗೆ? ಪರಮೇಶ್ವರ ಕೃತಾಸು ಪ್ರಿಯಾಸು ಸ್ವಸ್ಥ ಸ್ವಾತಂತ್ರ್ಯ ಮನ್ಯಮಾನಸ್ಯ ಅಪರಾಧಿನೋ ವಿಧಿ ಬಂಧದ ಜೈತೀರ್ಥರ ಮಾತು, ಟೀಕಾಚಾರ ಮಾತು. ಭಗವಂತನೇ ಎಲ್ಲರಲ್ಲೂ ನಿಂತುಕೊಂಡು ಕರ್ಮಗಳನ್ನು ಮಾಡ್ತಾ ಇದ್ರೆ ಆಗ ನಾವೇನು ತಿಳ್ಕೊತೀವಿ? ಸ್ವಸ್ಥ ಸ್ವಾತಂತ್ರ್ಯ ಮನ್ಯಮಾನಸ್ಯ, ನಾನು ಸ್ವತಂತ್ರ, ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಬಿಡ್ತೀವಿ. ಯಾರು ಭಗವಂತ ಮಾಡುವ ಕ್ರಿಯೆಗಳಲ್ಲಿ ನಾ ತನ್ನ ಸ್ವಾತಂತ್ರ್ಯವನ್ನು ತಿಳಿದುಕೊಂಡು ನಾನು ಕರ್ತ ಅಂತ ತಿಳ್ಕೊತಾನೆ, ಅವನು ಅಪರಾಧಿ, ಅವನು ಕ್ರಿಮಿನಲ್, ಅವನಿಗೆ ಶಿಕ್ಷೆ ಕೊಡುವುದಕ್ಕೆ ವಿಧಿ ನಿಷೇಧ ಅಂತ ಟೀಕಾಚಾರ ಮಾತು. ಹೌದು, ನಿಷೇಧ ಏನೋ ಶಿಕ್ಷೆ ತಪ್ಪಮ್ಮನಂತೆ ವಿಧಿಯಾಗಿ ಶಿಕ್ಷೆ ಆಗ್ತದೆ. ವಿಧಿ ಅಂತಂದ್ರೆ ಪುಣ್ಯಕರ್ಮ, ಪುಣ್ಯಕರ್ಮ ಮಾಡಿದಾಗ ನಮ್ಮ ಸುಖವಾಗ್ತದೆ, ಸ್ವರ್ಗಾದಿಗಳಾಗ್ತವೆ, ಇಲ್ಲಿ ನಮ್ಮ ಸುಖ ಆಗ್ತದೆ, ಮುಂದಿನ ಜನ್ಮದಲ್ಲಿ ಸುಖವಾಗ್ತದೆ. ಅದನ್ನ ಯಾಕೆ ನಿಮಗೆ ಶಿಕ್ಷೆ ಅಂತೀರಿ? ಅಂದ್ರೆ ಸುಖ ಅಂದ್ರೆ ಈ ಜನ್ಮದಾಗ ಕೊಡಲ್ಲ, ನೀ ಬೇಕಾದಷ್ಟು ವಿಧಿ ನಿಷೇಧ ವಿಧಿಯನ್ನ ನೀನು ಈ ಆಚರಣೆ ಮಾಡುದು ಈ ಜನ್ಮದಲ್ಲಿ ನೀನು ಕೊಡೋದೇ ಇಲ್ಲ. ಅದು ಮತ್ತನ್ನು ಹೊತ್ತಿಗೆ ನಾವು ಹುಟ್ಟಬೇಕಾಗ್ತದೆ. ಮತ್ತೆ ನಾವು ಈ ಜನ್ಮದಲ್ಲಿ ನಾವು ಮಾಡಿದ ನಮ್ಗೆ ಯಾವುದು ಬರಲ್ಲ, ಆದ್ರೂ ಗೊತ್ತು. ಅದು ಹೇಳ್ತಾರೆ, ಯಾವ ಅತ್ಯುಚ್ಚಟ ಪುಣ್ಯ ಪಾಪ ಇಹೈವ ಫಲಮಸ್ತುತೆ ಅಂತ ಹೇಳಿ, ಅತ್ಯುತ್ಕಟವಾದ ಪುಣ್ಯವೇ ಆಗಲಿ ಅತ್ಯುತ್ಕಟವಾದ ಪಾಪವೇ ಆಗಲಿ, ತ್ರಿಭೀರ್ ವರ್ಷ, ತ್ರಿಭೀರ್ ಮಾಸ, ತ್ರಿಭೀರ್ ಪಕ್ಷ, ತ್ರಿಭೀರ್ ದಿನೈ ಅತ್ಯುತ್ಕಟ ಪುಣ್ಯ ಪಾಪ ಇಹೈವ ಫಲಮಸ್ತುತೆ. ಅತ್ಯುತ್ಕಟವಾದ ಪುಣ್ಯವಾಗಲಿ ಪಾಪವೇ ಆಗಲಿ, 3 ವರ್ಷ, 3 ತಿಂಗಳು, 3 ಪಕ್ಷ, 3 ದಿವಸದೊಳಗೆ ಫಲ ಕೊಟ್ಟಿರ್ತೀವಿ. ಅತ್ಯುತ್ಕಟ ಅಂತ ಯಾವುದು? ಸೋತ್ತಮರ ಸೇವಾ ಸೋತ್ತಮ ದ್ರೋಹ ಅಂತ ಹೇಳ್ತಾರೆ. ಇನ್ನು ಉಳಿಕಿದಿ ವೇದೋಕ್ತವಾದ ಕರ್ಮಗಳು ಹೇಳಲೇ ಇಲ್ಲ. ಸೋತ್ತಮರ ಸೇವಾ ಬಹುಬೇಗ ಫಲ ಕೊಟ್ಬಿಡ್ತೀವಿ, ಸೋತ್ತಮರು ದ್ರೋಹವು ಕೊಡಲು ಮ್ಯಾಕ್ಸಿಮಮ್ 3 ವರ್ಷದೊಳಗೆ ಫಲ ಕೊಟ್ಬಿಡ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಹಾಗೆ ಅಂದ್ರೆ ಈ ಮೊದಲು ಒಂದು ಗೂಡ್ಸ್ ಗಾಡಿ ಹೊರಡುತ್ತೆ ಒಂದು ಸ್ಟೇಷನ್ನಿಂದ, ಅದಾದ ಮೇಲೆ ಒಂದು ಪ್ಯಾಸೆಂಜರ್ ಹೊರಡ್ತದೆ, ಅದಾದ ಹೊರಟ ಮೇಲೆ ಒಂದು ಎಕ್ಸ್ಪ್ರೆಸ್ ಹೊರಡುತ್ತೆ, ಮೇಲ್ ಹೊರಡುತ್ತದೆ, ಅದಾದ ಮೇಲೆ ಎಕ್ಸ್ಪ್ರೆಸ್ ಹೊರಡುತ್ತೆ. ಎಕ್ಸ್ಪ್ರೆಸ್ ಎಲ್ಲಾ ಟ್ರೈನ್ ಹೊರತ ಮೇಲೆ 1-2 ಗಂಟೆ ಲೇಟ್ ಆಗಿ ಹೊರಟರು ಅದು ಹೋಗವಾಗಿ ಇವನ್ನೆಲ್ಲ ಅಲ್ಲಲ್ಲೆಲ್ಲ ನಿಲ್ಲಿಸ್ಬಿಡ್ತಾರೆ, ಇದನ್ನು ಮುಂದೆ ಬಿಟ್ಟಿರ್ತಾರೆ. ಹಾಗೆ ನಮ್ದು ಎಷ್ಟೇ ಜನ್ಮಾಂತರದ ಕರ್ಮಗಳಿದ್ದರೂ ಅದನ್ನ ನಿಲ್ಲಿಸಿಬಿಟ್ಟು ಇದನ್ನ ಮುಂದೆ ಕೊಟ್ಬಿಡ್ತಾರೆ ದೇವರು. ಅದಕ್ಕೋಸ್ಕರವಾಗಿ ನಾವು ಈಗ ನಾವು ಮಾಡ್ತಕ್ಕಂಥವು ಸೋತ್ತಮ ಸೇವಾದಿಗಳಿಲ್ಲ, ಸೋತ್ತಮ ದ್ರೋಹಾದಿಗಳು ಬೇಕಾದ್ರೆ ಆಗ್ತಾರೆ, ಅದು ಫಲ ಈ ಜನ್ಮ ಕೊಡ್ತಾರೆ. ಅದಕ್ಕೋಸ್ಕರ ಅಂತೂ ಸಾಮಾನ್ಯವಾದ ರೂಲ್ಸ್ ಏನು, ಈ ಜನ್ಮದಲ್ಲಿ ಮಾಡುತ್ತೆ ಈ ಜನ್ಮಕ್ಕೆ ಬರಲ್ಲ, ಮತ್ತೆ ಅದನ್ನು ಅನುಭವಿಸ್ಲಿಕ್ಕೆ ಪಂಚಾಗ್ನಿಯಲ್ಲಿ ಬೇಯಬೇಕು, ಮತ್ತೆ ಗರ್ಭವಾಸ ದುಃಖ ಅನುಭವಿಸ್ಬೇಕು, ಇಷ್ಟೆಲ್ಲ ಆದ್ರೆ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಏನ್ ಮಾಡ್ಬಿಡ್ತಾರೆ, ನಾವು ಡಾರ್ಕ್ ಅದೂ ಬೇಡ, ಬುದ್ಧಿ ಇತ್ತೋ ಜಹಾತೀಹ ಉಭಯ ಸುಗ್ರದ ಉಷ್ಣತೋ ಕೃಷ್ಣನ ಮಾತು, ಪುಣ್ಯ ಪಾಪಗಳೆರಡು ಇನ್ನೂ ಆಗುತ್ತಿರಲು ನಿನ್ನದೆಂದು ಹಿಗ್ಗಿ ಕುಗ್ಗುವೆ ಹಾಕೋ ಗೋಪಾಲದಾಸರ ಮಾತು. ಆದ್ರಿಂದ ಹಾಗಾದ್ರೆ ಭಗವದ್ ರೂಪ ಸರ್ವೋತ್ತರದಲ್ಲಿ ಚಿಂತನೆ ಅಂದ್ರೆ ಸರ್ವೋತ್ತರದಿಂದ ಎಲ್ಲೆಲ್ಲಿ ಬರಬೇಕು ಅಂತಕ್ಕಂಥದ್ದು ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ಕ್ರಿಯೆ ಅದು ತಾನು ಕರ್ತೃ ಯಾವುದು ಭೋಕ್ತಾ ಭೋಗ್ಯಂ ಪ್ರೇರಿತ ರಂಚಮತ್ವ ಅಂತಕ್ಕಂಥದ್ದು ಒಂದು. ಯಾವುದೇ ಕ್ರಿಯೆ ಆದರೂ ನಮ್ಮ ಹಿಂದಿನ ಜನ್ಮ ಕರ್ಮ ಕಳೆಯಲಿಕ್ಕೆ ದೇವರು ಮಾಡಿದ್ದಾನೆ, ಇದು ಅವನ ಪೂಜೆ, ಸ್ವಾಮಿ ನೀನು ಪ್ರೀತನಾಗ ಈ ರೀತಿ ಅಂದಾಗ ಇವ್ಯಾವೂ ನನ್ನ ಸಂಬಂಧವಿಲ್ಲ. ಕೃಷ್ಣ ಉದ್ಧವ ಹೇಳಿದ್ದಾನೆ ಭಾಗವತ ಏಕಾದಶ ಸ್ಕಂದದಲ್ಲಿ, ಉದ್ಧವ ಗೀತೆಯವರು ಉದ್ಧವ ಹೇಗಿರಬೇಕು ಜ್ಞಾನಿ ಅಂದ್ರೆ ಹೇಳ್ತಾ ಇದ್ದಾರೆ, ದೋಷ ಬುದ್ಧೋ ಭಯಾತೀತ ನಿಷೇಧ ನಲಿವತ್ತತೆ ಗುಣಬುದ್ಧ್ಯಾಚ ವಿಹಿತಂ ನಕರೋತಿ ಯಥಾತ್ಮಕ ಅಂತ ಹೇಳಿದ್ದಾರೆ ಕೃಷ್ಣ ಉದ್ಧವ ಗೀತೆಯವರು. ಜ್ಞಾನಿಯಾದವನು ಹೇಗಿರ್ತಾನೆ? ಹುಡುಗಿದ್ದಾಗಿರ್ತಾನೆ ಅಂತ ಹೇಳಿ. ಯಾಕೆ? ದೋಷ ಬುದ್ಧೋ ಭಯಾತೀತ ನಿಷೇಧ ನಲಿವರ್ತದೆ, ಇದನ್ನ ಮಾಡುವುದರಿಂದ ದೋಷ ಅಂತ ತಿಳ್ಕೊಂಡು ಇದು ನಿಷೇಧ ಅಂತ ತಿಳ್ಕೊಂಡು ಅದನ್ನು ಮಾಡೋದು ಬಿಡಲ್ಲ. ಇನ್ನ ಗುಣಬುದ್ಧ್ಯಾಚ ವಿಹಿತಂ ನಕರೋತಿ, ಇದು ಮಾಡೋದ್ರಿಂದ ಗುಣ ಅದೆ ಅಂತ ತಿಳ್ಕೊಂಡು ಅದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಹೇಗೆ ಒಬ್ಬ ಹುಡುಗಿದ್ದಾಗಿರ್ತಾನೆ ಅಂತ ಹೇಳಿ ಇದು ಹೋಗುತ್ತಿದೆ. ಅದಕ್ಕಾಗ ಅಲ್ಲಿ ತಾತ್ಪರ್ಯ ಹೊರಡ್ತಾರೆ ಆಚಾರ ತಾತ್ಪರ್ಯ. ಏನಿದ್ದರ್ಥ? ಸಯೇವಚ ಮಯುಸ್ತಿತ್ವ ನಿಂದ್ಯಾ ನಿಂದ್ಯಂ ಕರೋತ್ಯಜ ನಮೇ ದೋಷೋ ನಚ ಗುಣ ಕರ್ತೃತ್ವ ಭಾವತ ಸ್ಫುಟಂ ಅಂತ ಆಚಾರ ತಾತ್ಪರ್ಯ. ಇನ್ನು ಅರ್ಥವಾಗಲಿ ಇದೊಂದು ಅಭಿತಿದ್ದಾರೆ ಕೃಷ್ಣನ ಉಪದೇಶ ಅಂತಕ್ಕಂಥದ್ದು. ಅದು ಸಯೇವಚ ಅವನೇನೆ ನನ್ನಲ್ಲಿ ನಿಂತ್ಕೊಂಡು ನಿಂದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ, ಅನಿಂದ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ನಿಂದ ಕರ್ಮದ ದೋಷವೂ ನನಗಿಲ್ಲ, ಅನಿಂದ ಕರ್ಮದ ಗುಣವೂ ಯಾಕೆ ನನ್ನಲ್ಲಿ ಕರ್ತೃತ್ವ ಸ್ಫುಟವಾಗಿಲ್ಲೇ ಇಲ್ಲ. ಆಚಾರ ವಾಕ್ಯ ಈ ಜ್ಞಾನ ಏನದೆ, ಈ ಜ್ಞಾನ ಬರೋವರೆಗೂ ಇದು ವಿಧಿ ಇದು ನಿಷೇಧ ಅಂತ ತಿಳ್ಕೊಂಡು ಹೆದರ್ತಿರ್ತಾರೆ ಮಾಡ್ತಿರ್ತೆ. ಈ ಜ್ಞಾನ ಮನಸ್ಸಿಗೆ ನಿಶ್ಚಯವಾದಾಗ ಆಗ ಅವರಿಗೆ ಅತ್ತಿಯ ಹುಚ್ಚಿಗೆ ಅತ್ತಿ ಮನೆಯನ್ನು ತವರು ಮನೆಯನ್ನು ಅಂತಕ್ಕಂತಹ ಜ್ಞಾನ. ಅದಕ್ಕೋಸ್ಕರವಾಗಿ ವಿಧಿ ನಿಷೇಧಗಳು ಇದಾವೆ ಇಲ್ಲ ಅಂತಲ್ಲ. ಯಾರಿಗೆ ಅಜ್ಞಾನಿಗೆ ಬಾಲಾನಾಮನುಶಾಸನ ಅಂತ ಹೇಳಿದ್ದಾರೆ ಏಕಾಶಸ್ತಂದರೆ ಪರೋಕ್ಷವಾದೋ ವೇದೋಯಂ ಬಾಲಾನಾಮನುಶಾಸನ ಕರ್ಮ ಮೋಕ್ಷಾಯ ಕರ್ಮಾನು ವಿಧತ್ತೆ ಅಗದಮ್ಯತ ಅಂತ ಹೇಳ್ತಾರೆ. ಕರ್ಮ ಅಕರ್ಮ ವಿಕರ್ಮ ಇದು ವೇದದ ಮೇಲಿನ ಕಷ್ಟ ಹೊರತು ಈ ಲೌಕಿಕ ಸಮನ್ವಯ ಆಗಲ್ಲ ಅಂತ ಏಕಾಶಸ್ತಂದ್ರೆ. ಎಷ್ಟು ಎಷ್ಟು ಪಟ್ಟಿಗಳು ಹೇಳ್ತಾ ಇದ್ದಾರೆ, ಎಷ್ಟು ಪುಸ್ತಕಗಳು ಹೊರಡ್ತಾ ಇದ್ದಾವೆ ಅಂತಂದ್ರೆ ಬಾಲಾನಾಮ ಅನುಶಾಸನ ಅಜ್ಞರಿಗಷ್ಟೇ ಅನುಶಾಸನ ಕರ್ಮಗಳನ್ನು ಹೇಳ್ತಾನೆ ಇಲ್ಲ. ಮತ್ತೆ ಅರ್ಥ ಅದಲ್ಲ ಅಂದ್ರೆ ಪರೋಕ್ಷವಾದ ವೇದವನ್ನು ವೇದಗಳು ಯಾವಾಗ ಮುಚ್ಚಿಟ್ಟು ಹೇಳ್ತೇನೆ. ಪರೋಕ್ಷ ಪ್ರಿಯ ವೇದಾಹ ವೇದಗಳು ಪರೋಕ್ಷ ಪ್ರಿಯರು, ದೇವತೆಗಳು ಪರೋಕ್ಷ ಪ್ರಿಯರು. ಯಾಕೆ ಅಂದ್ರೆ ನಿಜವಾದ ಅರ್ಥ ಎಲ್ಲರಿಗೂ ಆಗಿಬಿಡ್ತು ಅಂತಂದ್ರೆ ಅದನ್ನು ಮಾಡಿ ಅವರಿಗೆ ಅದಕ್ಕೆ ಅನಧಿಕಾರಿಗಳಾಗಿರ್ತಾರೆ. ಅವರ ಅನಧಿಕಾರಿಗಳಾಗಿರ್ತಕ್ಕಂಥವರಿಗೆ ಮಾಡುತ್ತು ಅಂದ್ರೆ ಫಲ ಕೊಡಬೇಕಾಗುತ್ತೆ. ಅದಕ್ಕೆ ಏನ್ ಮಾಡ್ತೇವೆ, ಮೊದಲೇ ಮಿಸ್ಕೈಲ್ ಮಾಡುತ್ತೇವೆ. ಅಂದಾಗ ವೇದದ ಒಳಭಕ್ಕೂ ಅರ್ಥವನ್ನು ನೋಡಬೇಕು. ವೇದ ಒಳಭಕ್ಕೂ ಅರ್ಥವನ್ನು ನೋಡಿದಾಗ ಆಗ ನಮಗೆ ವೇದಗಳು ಕರ್ಮವನ್ನೇ ಹೇಳ್ತಾ ಇಲ್ಲ ಅಂತ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾದ ಆಚಾರ ಬಂದಿದ್ದಾರೆ. ವೇದಗಳು ಭಗವಂತನನ್ನೇ ಹೇಳ್ತಾ ಇದ್ದೇವೆ, ಹಾಗಾಗಿ ಹೇಳ್ತಾ ಅದಲ್ಲ. ಸಂಧ್ಯಾ ಒಂದೇ ಅಹರ ಸಂಧ್ಯಾ ಉಪಾಸೀತ ಅಂತ ವೇದ ಹೇಳ್ತಾ ಇದೆ. ನಸುರಾಂ ಪಿವೆ ಇದನ್ನೇ ಉದಾಹರಣೆ ತಗೊಂಡಿದ್ದಾರೆ. ನಸುರಾಂ ಪಿವೇತ್ ಅಂತ ಹೇಳ್ತಾ ಇದೆ, ಬ್ರಾಹ್ಮಣೋ ನಹತ್ತವ್ಯ ಅಂತ ಹೇಳ್ತಾ ಇದೆ. ಅಂದಾಗ ಅಲ್ಲಿ ಏನು ಅಂದ್ರೆ ಗೊತ್ತೇನು, ಅಹರ ಸಂಧ್ಯಾ ಉಪಾಸೀತ ಈ ಸಂಧ್ಯಾ ಒಮ್ಮೆ ಅಲ್ಲ ಅಂತ ಭಾವ ತಾತ್ಪರ್ಯ ಸ್ಪಷ್ಟವಾದ ವಾಕ್ಯ. ಈ ಸಂಧ್ಯಾ ವಂದನೆ ಅಲ್ಲ, ಸಂಧೀಯತೆ ಮನ್ನ ಅದನ್ನು ವಿಸ್ತಾರವಾಗಿ ಅಲ್ಲಿ ಹೇಳಿದೆ. ಸಂಧೀಯತೆ ಪರಬ್ರಹ್ಮ ಸಾ ಸಂಧ್ಯಾತ್ಯ ಭೀತೆ, ಆ ಸಂಧ್ಯಾ ವಂದನೆ ಹೇಳ್ತಾ ಇದೆ ಹೊತ್ತು ಈ ಸಂಧ್ಯಾ ವಂದನೆ ವೇದ ಹೇಳ್ತಾ ಇಲ್ಲ ಅಂತ ಹೇಳಿ. ಇನ್ನು ನಸುರಾಂ ಪಿವೇತೆ, ನಸುರಾಂ ಪಿವೇತ್ ಅಂದ್ರೆ ನೀವು ಮದ್ಯಪಾನವನ್ನು ಮಾಡಬೇಡ, ಮದ್ಯವನ್ನು ಕುಡಿಯಬೇಡ ಅಂದ್ರೆ ಈ ಮದ್ಯ ಅಲ್ಲ ಅಂತ. ಮತ್ತೆ ಯಾವುದು, ಸುರ ವಿಷ್ಣು ಗುಣೋಕ್ತ ದೇವೇ ಸ್ಥಿತಿ ಚಿಂತನ. ಸುರ ಅಂದ್ರೆ ವಿಷ್ಣುವಿನ ಗುಣಗಳು ಅಂತ ಹೇಳಿ, ವಿಷ್ಣುವಿನಗಳು ನಮ್ಮಲ್ಲಿ ಅವೇ ಅಂತ ತಿಳ್ಕೊಂಬದೆ ಮದ್ಯಪಾನ. ನಾ ಸ್ವತಂತ್ರ, ಇಚ್ಛೆ ನನ್ನ ಅಧೀನ, ಜ್ಞಾನ ನನ್ನ ಅಧೀನ ಅಂತ ಕೆಲವು ಇಚ್ಛಾ ಜ್ಞಾನ ಕ್ರಿಯಾಗಳು ಭಗವಂತನ ರೂಪಗಳು, ಅವು ಗುಣಗಳು, ಅವು ನಮ್ಮಲ್ಲಿ ಅವೇ ಅಂತ ತಿಳ್ಕೊಂಡು ಇದೇ ಮದ್ಯಪಾನ. ಅದು ಈ ಮದ್ಯಪಾನ ಮಾಡಬೇಕು ಅಂತ ಅಲ್ಲ ಅರ್ಥ, ಅದಕ್ಕೆ ಪ್ರಾಯಶ್ಚಿತ್ತದಿಂದ ಹೋಗ್ತದದು, ಇದು ತಮಸ್ಸೆ ಇದಕ್ಕೆ ಹೇಳ್ತೇವೆ. ಅದಕ್ಕೆ ಸುರ ವಿಷ್ಣು ಗುಣಪ್ರೋಕ್ತ ತೇಮೇಶು ಅಸ್ತೀತಿ ಚಿಂತನಂ, ಇದೇ ಸುರಾಪಾನ. ಇನ್ನು ಬ್ರಾಹ್ಮಣೋ ನಹಂತವ್ಯ, ಬ್ರಾಹ್ಮಣ ಒಂದು ಈ ಬ್ರಾಹ್ಮಣ ಅಲ್ಲ ಅಂತ ಹೇಳ್ತು. ಬ್ರಹ್ಮನ ಪರಬ್ರಹ್ಮನ ಅಸ್ತಿತ್ವವನ್ನು ನಿರಾಕರಣೆ ಮಾಡ್ತಕ್ಕಂಥ ದೇವರು ಎಲ್ಲಿದ್ದಾನೋ, ಎಲ್ಲಿದ್ದಾನೆ ದೇವರು, ಈ ರೀತಿ ಪರಬ್ರಹ್ಮನ ಗುಣಗಳನ್ನು ನಿರಾಕರಣೆ ಮಾಡ್ತಕ್ಕಂಥದ್ದು, ಅವನ ಅಸ್ತಿತ್ವವನ್ನು ನಿರಾಕರಣೆ ಮಾಡ್ತಕ್ಕಂಥದ್ದೇ ಬ್ರಹ್ಮ. ಹೀಗೆಲ್ಲ ಅವ್ಕ ಅರ್ಥ ಮಾಡ್ಕೊಂಡು ಹೇಳ್ತೇನೆ. ವೇದ ಕರ್ಮವನ್ನು ಹೇಳ್ತಾನೆ ಇಲ್ಲ ಅಂತ ಭಾಗವತ ಅಭಿಪ್ರಾಯ. ಹಾಗಾದ್ರೆ ಹೇಳ್ತಾ ಅದನ್ನು ಎಲ್ಲಿವರೆಗೆ ಅಂತಂದ್ರೆ, ಇದು ಅದಕ್ಕೆ ವಿಧಿ ನಿಷೇಧಗಳ ಆಚರಿಸುವರು ಬುಧರು ಭಗವದ್ ರೂಪ ಸರ್ವತ್ರದಲ್ಲಿ ಚಿಂತನೆ ಬರಲು. ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ, ನನ್ನ ಇಚ್ಛಾ ಜ್ಞಾನ ಕ್ರಿಯ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲಾದರೂ ಪರಮಾತ್ಮ ತಾನು ಹೊರತಿದ್ದಾನೆ. ನನಗೋಸ್ಕರವಾಗಿ ನಾನೇ ಮಾಡ್ತಾ ಸಾಧನದ ಚಿಂತೆ ಏನಿಗೇಕೆ ದೇವ, ಮಾಧವನೇ ಮನ್ನಾಮ ಧರಿಸಿ ನೀನೇ ಮಾಡುತ್ತಿದ್ದು ಸಾಧನದ ಚಿಂತೆ ಏನಿಗೇಕೆ ಎಂದು ಜಯಸಿ ಬಿಟ್ಟರು. ಅವನೇ ನನ್ನೊಳಗೆ ನಿಂತ್ಕೊಂಡು ನನ್ನ ರೂಪ ನನ್ನ ನಾಮವನ್ನು ಧರಿಸಿ ಅವನೇ ಮಾಡ್ತಾ ಇದ್ದ, ನಾನೇ ಗೊತ್ತಾಡಬೇಕು, ಯಾಕೆ ನಾನು ಅಸ್ವತಂತ್ರನಾಗಿದ್ದೇನೆ, ನಾವೇನು ಮಾಡ್ತಾ ಇದ್ದೀವಿ, ಅವನು ಮಾಡಿದ್ದು ನಾನು ಮಾಡಿದೆ ಅಂತ ಸಿಕ್ಕಾಕ್ತಿರ್ತಾ ಇದ್ದೀವಿ ಅಷ್ಟೇ. ನಾವು ಮಾಡ್ತಕ್ಕಂತಹ ಬಡತನ ಏನು ಅಂದ್ರೆ ಬೀಜಗಳು ಹೋಗುವ ಮಾಡಿದ್ರೆ ಒಳಗೆ ಕರ್ಕೊತಾ ಇದ್ವಿ. ಅದನ್ನು ಟೀಕಾಚಾರ್ಯ ಹೇಳಿದ್ದಾರೆ, ಉಪಾದಾನ ಅಂತಕ್ಕಂತಹ ಬ್ರಹ್ಮಸೂತ್ರ ತೆಗೆದುಕೊಂಡು ಅಷ್ಟು ಮೋಕ್ಷೇಯೇವ ಜೀವಕರ್ತೃತ್ವ, ಜೀವಕರ್ತೃತ್ವ ಮೋಕ್ಷದಲ್ಲಿ ಜೀವನ ಕರ್ತೃತ್ವನ ಅಲ್ಲ ಅಂದರು. ಜೀವನ ಮೂಲಕವಾಗಿ ಪ್ರಕಟವಾಗುವುದು ಮೋಕ್ಷದಲ್ಲಿ, ಜೀವನ ಸ್ವರೂಪೇಂದ್ರಿಯಗಳ ಮೂಲಕವಾಗಿ ಪ್ರಕಟವಾಗುವುದು ಮೋಕ್ಷದಲ್ಲಿ. ಇಲ್ಲಿ ಈ ಜಡದ ಕಾಲ್ಪನಿಕವೇನು ಅಂತ ಪರಿಚಯ ಹಾಕೊಂಡು, ಕಾಲ್ಪನಿಕೇನು ಅಲ್ಲ, ಯಾಕೆ ನಮಗೆ ಪುಣ್ಯ ಮಾಡಿದ್ದಕ್ಕೆ ಸುಖ ಅನುಭವ ಪಡ್ತಾರೆ, ಪಾಪ ಮಾಡಿದ್ದಕ್ಕೆ ದುಃಖ ಅನುಭವ, ಕಾಲ್ಪನಿಕವೇನು ಅಲ್ಲ. ಮತ್ತೆ ಕಾಲ್ಪನಿಕೂ ಅಲ್ಲ, ಇಲ್ಲಿ ಜೀವನ ಕರ್ತೃತ್ವ ಇಲ್ಲ ಅಂತ ಇದ್ರೆ ಹಾಗಲ್ಲ. ಪರಕೃತ ಕರ್ಮವನ್ನು ತನ್ನ ಮೇಲೆ ಆರೋಪಣೆ ಮಾಡ್ಕೊತಾನಾದ್ರಿಂದ ಫಲ ಸಂಬಂಧ ಅಂದ್ರೆ ಟೀಕಾಚಾರ ತತ್ವ ಪ್ರಕಾಶವಾದರೆ ಸ್ಪಷ್ಟವಾಗಿ ಟೀಕಾವಾಕ್ಯ ಉಂಟು. ಟೀಕಾಚಾರ ಮಾತ್ರ ಪರಕೃತ ಪರಮಾತ್ಮನೇ ಮಾಡ್ತಕ್ಕಂತಹ ಕರ್ಮಗಳನ್ನ ನಾನು ಮಾಡ್ತೀನಿ ಅಂತ ನಮ್ಮ ಮೈ ಮೇಲೆ ಹಾಕಿರ್ತೀವಾದ್ರಿಂದ ಫಲ ಸಂಬಂಧ ಆಗ್ತೀನಿ. ಹಾಗಾದ್ರೆ ಏ ಊಟ ಮಾಡಿ ಬೀಗ ಹಾಗೆ ಹೊಟ್ಟು ತುಂಬಬೇಕು, ಏ ಹೊಟ್ಟು ಹೊಟ್ಟೆ ತುಂಬಬೇಕಾದ್ರೆ ಏ ಊಟ ಮಾಡಬೇಕು, ಬಿ ಹೊಟ್ಟು ತುಂಬಬೇಕಾದ್ರೆ ಬಿ ಊಟ, ಏ ಊಟ ಮಾಡಿದ್ರೆ ಬಿ ಹೊಟ್ಟು ತುಂಬ ಆಗಿದ್ದೆ ಏನರ್ಥ ಇದು ಅಂತಂದೆ. ಹಾಗಲ್ಲ, ಇಲ್ಲಿ ಏನು ಅಂದ್ರೆ, ಈಗ ಒಂದು ಒಂದು ಉದಾಹರಣೆ, ಲೌಕಿಕ ಉದಾಹರಣೆ ಕೊಡು. ಒಬ್ಬ ರಾಜ ಕೇಳುತ್ತಿರ್ತಾನೆ, ಅವನು ಒಂದು ಅಪರಾಧ ಮಾಡ್ತಾನೆ, ಅವನು ಜೈಲು ಶಿಕ್ಷೆ ಆಗ್ತೇವೆ ಎಂಬ ನಂಬಿಕೆ ಆಗೋಗ್ತೇವೆ. ಆಗ ಒಮ್ಮೆ ಜೈಲು ಶಿಕ್ಷೆ ಆಗ್ಬಿಡ್ತು ಅಂತಂದ್ರೆ ಮುಂದೆ ಎಲೆಕ್ಷನ್ ಇಲ್ಲ ಆಗಿಲ್ಲ. ಅವನು ಅವನೇ ಮಾತು, ಅವನು ಕೈ ಕೊಡು ಸಾವಿರಾದ್ರೆ ಇರ್ತಾರೆ, ಒಬ್ಬನು ಕರೀತಾನೆ, ಬಾರೋ ನಿಮ್ಗೆ ಒಂದು 2 ಲಕ್ಷ ರೂಪಾಯಿ ಕೊಡ್ತೀನಿ, ನೀನು ಹೋಗಿ ನೀವು ಮಾಡಿ ನಿಮ್ಗೆ ತೊಕ್ಕೊಂಡ್ಬಿಡು, ನೀವು 1 ತಿಂಗಳು 2 ತಿಂಗಳು ಶಿಕ್ಷೆ ಆಧಾರ ಮಾಡ್ತೀನಿ, ಆಮೇಲೆ ನಾನು ನಿನ್ನ ಮನೆಗೂ ಕೊಡ್ತೀನಿ, ಬಂದ ಮೇಲೆ ಅಲ್ಲೂ ದುಡ್ಡು ಕೊಡ್ತೀನಿ, ನೀವು ಒಪ್ಕೊಂಡ್ಬಿಡು. ಅವನು ಪಾಪ 2 ಲಕ್ಷ ರೂಪಾಯಿ ಎಂದು ನೋಡ್ಬೇಕು, ಆ 2 ಲಕ್ಷ ರೂಪಾಯಿ ಆಸೆಗೆ ಹೋದ ಪೊಲೀಸ್ ಒಪ್ಕೊಂಡ, ಇವನ್ ನಾನು ಕೇಸ್ ಹಾಕಿದ್ರು, ಅವನು ಶಿಕ್ಷೆ ಆಗೋಗ್ತು. ಶಿಕ್ಷೆ ಅಪರಾಧ ಮಾಡಿದ ನೀವು, ಅವನು ಯಾರೋ ಮಾಡಿದ್ದನ್ನ ತಾನು ಒಪ್ಕೊಂಡಿದ್ದಕ್ಕೆ ಶಿಕ್ಷೆ. ಯಾಕೆ ಒಪ್ಕೊಂಡ? ದುಡ್ಡಿನ ಆಸೆಗೆ. ನಾವು ಹಾಗೇನೆ, ಪುಣ್ಯವನ್ನ ನಾನು ಮಾಡಿದ್ದೇನೆ, ಬೇಕಾದ್ದೇ ನಾನು ಮಾಡಿ, ಯಾಕೆ ಸ್ವರ್ಗವಾಗ್ತದೆ ಇಲ್ಲಿ ಸುಖವಾಗ್ತದೆ, ಆದ್ರಿಂದ ಪುಣ್ಯವನ್ನು ನಾವು ಮಾಡಿದ್ದೇನೆ, ಪಾಪ ಏ ನಾನು ಮಾಡಲ್ಲ. ಅದಕ್ಕೆ ಏನು ಮಾಡುವ ಪಾಪ ಪುಣ್ಯಗಳನ್ನು ನಾನೇ ಮಾಡುವೆನೆಂಬ ಅಧಮಾನ ಜಗನ್ನಾಥದಾಸ ನಾಮಸ್ಕರಣ ಸಂದೇಶ. ಇನ್ನ ಹೀನ ಕರ್ಮಕ್ಕೆ ಪಾತ್ರ ನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯವನು, ದ್ವಂದ್ವಕ್ಕೆ ಶ್ರೀನಿವಾಸನ ಕರ್ತೃ ಎಂದು ಸದಾನುರಾಗದಿ ನೆನೆದು ಸುಖಿಸುವರೇ ನರೋತ್ತಮನು. ಎರಡೋ ತಲಿಕಟ್ಟು ಸಣ್ಣ, ನಾವು ಹುಡುಗರಿಗಿಂತಲೂ ಅತ್ತಕ್ಕ ಸಣ್ಣ ಹುಡುಗರು ತಪ್ಪು ಮಾಡಿದ್ದಾರೆ. ಯಾಕೋ ಮಾಡಿದೆ, ನಾನು ಮಾಡಿಲ್ಲ, ಇನ್ನೊಬ್ಬನ ಹೇಳ್ತಾನು, ಮಾಡಿದ್ರು ನೀವು ಮಾಡಿದ್ರು ಕೂಡ ನಾನು ಮಾಡಿಲ್ಲ ಅವನು ಮಾಡಲ್ಲ ಅಂತ ಹೇಳಿ ನೋಡಿ. ನಾವು ಮಾಡಿಲ್ಲ ಮಾಡಿ ತೊಕ್ಕಿರ್ತಾರೆ ಹೇಗದು ಆ ಸಣ್ಣ. ಅದಕ್ಕೆ ಯಥ ಅದ್ಭಕ ಹಂಗು ಕೃಷ್ಣ ಉಪದೇಶ ಮಾಡ್ತಾ, ನೀನು ಹುಡುಗಿದ್ದ ಇರು ಅಂತ ಹೇಳ್ತಾನೆ. ದೋಷ ಬುದ್ಧೋ ಭಯಾತೀತ ನಿಷೇಧ ನಿವರ್ತತೆ ಗುಣ ಬುದ್ಧ್ಯಾಚ ವಿಹಿತಂ ನಕರೋತಿ ಯಥಾತ್ಮಕ ಅಂತ ಹೇಳ್ತಾನೆ ಕೃಷ್ಣ ಉದ್ಧವ ಗೀತೆ. ಅದಕ್ಕೆ ಈ ಜ್ಞಾನ ಬಂದಾಗ ಆಗ ಅವನು ಕರ್ಮ ಬಿಡ್ತಾರೆ, ಕರ್ಮ ಮಾಡ್ಲಿಕ್ಕೆ ಬಿಡ್ಲಿಕ್ಕೆ ಆಗದೇ ಇಲ್ಲ. ನಹಿ ಕಚ್ಚು ಕ್ಷಣವಿ ಜಾತ ಶಿಕ್ಷತ್ ಅಕರ್ಮ ಕೃತ ಕೃಷ್ಣನ ಮಾತು, ಒಂದು ಕ್ಷಣ ಕರ್ಮ ಇಲ್ಲದೆ ಇರ್ಲಿಕ್ಕೆ ಸಾಧ್ಯವಿಲ್ಲ. ಆ ಕರ್ಮದಲ್ಲಿ ಕರ್ತೃತ್ವಾಭಿಮಾನ ತ್ಯಾಗ ಫಲತ್ಯಾಗ ಎರಡನ್ನೇ ಬಿಟ್ಟು ಬಿಡ್ತಾರೆ. ಆಗ ಅವನು ವಿಧಿಯನ್ನು ನಿಷೇಧ ಎಲ್ಲ ಒಂದೇ ಅಂತ ಹೇಳ್ತು. ಅವನು ವಿಧಿ ನಿಷೇಧ ಅವನು ಇಲ್ಲೇ ಇಲ್ಲ ಅಂತ ಹೇಳಿ. ಕಲಿಯ ಮೊದಲಾದ ಕೆಲ ದಾನವರೊಳಗೆ ಬ್ರಹ್ಮ ಭವಾದಿ ದೇವರ್ಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷ ಕರ್ಮವ ಮಾಡಿ ಮಾಡಿಸಿ ಜಲರು ಹೆಚ್ಚನ್ನು ದರ್ಪಿಸಿದ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖಿಪ್ಪರವರೊಳಗೆ. ಇನ್ನು ಉದಾಹರಣೆ ಕೊಡ್ತಾರೆ, ಕಲಿಯ ಮೊದಲಾದ ಕೆಲ ದಾನವರೊಳಗೆ, ಕಲಿಯ ಮೊದಲಾಗಿರ್ತಕ್ಕಂತಹ ದೈತ್ಯರು ಇರ್ತಾರೆ ಅವರೊಳಗೆಲ್ಲ ಬ್ರಹ್ಮ ಭವಾದಿ ದೇವರುಗಳು, ಬ್ರಹ್ಮದೇವರು ರುದ್ರದೇವರು ಬ್ರಹ್ಮದೇವರು ಅಂದ್ರೆ ವಾಯುದೇವರು ಬಂದ್ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಅವರೇ ಮೊದಲಾಗಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು ತತ್ವಾಭಿಮಾನಿ ದೈತ್ಯರಲ್ಲಿ ಒಳ ಹೋಗ್ಬಿಡ್ತಾರೆ. ಅಲ್ಲಿ ಹೊರಗಿಂದ ಪ್ರೇರಣೆ ಎಲ್ಲ ಒಳಗೆ ಹೋಗ್ಬಿಡ್ತಾರೆ ದೈತ್ಯರೊಳಗೆ, ಒಳ ಹೋಗ್ಬಿಟ್ಟು ತಾವೇ ಮಾಡಿ ಅವರಿಂದ ಮಾಡಿಸ್ಬಿಡ್ತಾರೆ. ತಾವು ಮಾಡಿ ಅಂದ್ರೆ ತಾವು ನೇರವಾಗಿ ಮಾಡಲ್ಲ, ಭಗವಂತ ತಾನು ಮೊದಲು ಮಾಡ್ತಾನೆ. ಅದಾದ್ಮೇಲೆ ಲಕ್ಷ್ಮೀ ದೇವಿಯನ್ನು ಹೊಕ್ಕು, ಲಕ್ಷ್ಮೀ ದೇವಿ ಅಂದ್ರೆ ನೀರಿಲೆ ಆಗ್ತದೆ. ಆಮೇಲೆ ಇವರಿಬ್ಬರು ವಾಯುದೇವರಲ್ಲಿ ಹೊಕ್ಕು, ವಾಯುದೇವರು ಮಾಡ್ತಾರೆ. ಆಮೇಲೆ ವಾಯುದೇವರು ಇವರೆಲ್ಲರೂ ಹೊಕ್ಕು ತಾವು ಆ ಕ್ರಿಯೆ ಮಾಡ್ತಾರೆ. ಕ್ರಿಯೆ ಮಾಡಿದ ಮೇಲೆ ಆಗ ತತ್ವಾಭಿಮಾನಿ ದೇವತೆಗಳು ಏನ್ ಮಾಡ್ತಾರೆ, ದೈತ್ಯರು ಹೊಕ್ಕು ತಾವೇ ಮಾಡ್ತಾರೆ. ಮಾಡಿಬಿಟ್ಟು ಅವರ ಇಂದ್ರಿಯರ ಮೂಲಕ ಪ್ರಕಟ ಮಾಡ್ತಾರೆ. ಈಗ ನಮ್ಮಾಗ ಅವರು ಒಪ್ಪಿರ್ತಾರೆ, ನಾವು ಅವರಾಗಿರ್ತೇವೆ, ನಮ್ಮಾಗ ಅವರಲ್ಲ, ಅವರಾಗ ನಾವು ಒಪ್ಪಿರ್ತಾ ಇದ್ದೀವಿ. ಅವ್ರು ನಾವು ಮಾಡಿದವರು ನಾನು ಮಾಡಿದೆ ಅಂತ ತಿಳ್ಕೊತೇವೆ, ನಾವು ಹಾಗೆ ಅನ್ಕೋತಾ ಇದ್ದೀವಿ. ನಾವು ಮಾಡದೆ ಹೋದ್ರು ನಾವು ಮಾಡಿದ್ದೇವೆ ಅಂತ ತಿಳ್ಕೊಂಡು ಕಮಿಟ್ಮೆಂಟ್ ಮಾಡ್ಕೊತಾ ಇದ್ವಿ, ಅನುಭವಿಸುತ್ತಾರೆ. ಎಲ್ಲ ನನ್ನ ಮೇಲೆ ಭಾರ ಹಾಕು, ನಾನು ಕೊಡ್ಲಿಕ್ಕೆ ಸಿದ್ಧವಿದ್ದೇನೆ ಅಂತ ಹೇಳಿದಾಗ ನಾವು ಹಾಕ್ಲಿಕ್ಕೆ ಸಿದ್ಧರಿಲ್ಲ ಅಂದ್ಮೇಲೆ ಹಾಕ್ಯೋ. ಎಲ್ಲಿವರೆಗೆ ಈ ಜ್ಞಾನ ಬರುವುದಿಲ್ಲೋ ಅಲ್ಲಿವರೆಗೆ ವಿಧಿ ನಿಷೇಧಗಳು ಹುಚ್ಚಿದ್ದೇ ಇರ್ತೇನೆ. ಈ ಜ್ಞಾನ ಬಂದಾಗ ಆಗ ವಿಧಿ ನಿಷೇಧ ಎಲ್ಲ ಅವನು ವಿಧಿಯ ನಿಷೇಧ ಯಾವುದು ಯಾವ್ದು ಯಾಕೆ ಇದೊಂದು ಕೆಟ್ಟದಿ ಕೇಜಿಂಟು ಸೌಚಿದ್ದಾಗೆ ಸೌಚಿದ್ದಾಗ ಸೌಚಿ ಏನಾದ್ರೂ ಲೇಪ ಏನು ಲೇಪಿಲ್ಲ. ಪಾಯಸದಾಗ ಅದ್ದಿ ಪಾಯಸ ಹಾಕಿದ್ರು ಹಾಕ್ತಾರೆ, ಗೊಜ್ಜಿನಾಗ ಹಾಗಲಕಾಯಿ ಗೊಜ್ಜಿನಾಗ ಅದ್ದಿ ಹಾಕಿದ್ರು ಹಾಕ್ತಾರೆ, ಸಾರ್ನಾಗ ಅದ್ದಿ ಹಾಕಿದ್ರು. ಅದ್ರ ಕೆಲಸ ಏನು? ಒಂದು ಪಾತ್ರೆಯಿಂದ ತೆಗೆದು ಎಲೆ ಹಾಕೋದು ಎಷ್ಟು ಅಷ್ಟೇ. ಹಾಗೆ ಈ ದೇಹದ ಕೆಲಸ ಎಷ್ಟು ಆ ಜ್ಞಾನಿಗೆ ಹಿಂದೆ ಅನೇಕ ಜನ್ಮದ ಕರ್ಮಗಳಿರ್ತವೆ, ಆ ಕರ್ಮ ಕ್ಷಯವಾಗುತ್ತೂ ಬಿಂಬ ದರ್ಶನಕ್ಕೆ ಪ್ರತಿಬಂಧಕ. ಆ ಬಿಂಬ ಆ ಕರ್ಮಗಳನ್ನು ಈ ದೇಹ ಅಂಬೋದನ್ನ ಸೌಟ್ ಆಗಿ ಮಾಡ್ಕೊಂಡು ದೇವರು ಹೊರಗೆ ಹಾಕ್ತಾ ಇದ್ದೇನೆ. ನಾನೇ ಯೋಚನೆ ಮಾಡಬೇಕು, ಆದಷ್ಟು ಬೇಗ ಆ ಒಳಗ ಖಾಲಿ ಆಗಲಿಂತ ಅಪೇಕ್ಷೆ ಮಾಡ್ತಿರ್ತಾನು, ಅಪೇಕ್ಷೆ ಮಾಡ್ತಿರ್ತೇನೆ. ಅಲ್ಲಿಯವರೆಗೂ ಕೂಡ ಇದು ವಿಧಿನಿಷೇಧಂತಕ್ಕಂತಹ ಹುಚ್ಚಿದ್ದೇ ಇರ್ತಾರೆ. ನಾವು ಏನು ಹೇಳಿದ್ವಿ ಹಿಡಿಸೋದು ಯಾಕೆ ಅಂದ್ರೆ ಅಲ್ಲಿ ಒಳಗಡೆ ಪಕ್ವವಾಗಿರ್ಬೇಕು. ಯಾವುದೇ ಆಗಲಿ ಒಂದು ವಾಕ್ಯ ಹಿಡಿಸಬೇಕಾದ್ರೆ ಪಕ್ವವಾಗಿದ್ದರೆ ಮಾತ್ರ ಹಿಡಿಸ್ತೇವೆ ಹೊರತು ಇಲ್ಲದೆ ಸಮೀಚೀನವಾದ ವಾಕ್ಯವು ವಿರುದ್ಧವಾದ ಅರ್ಥವೇ ಆಗ್ತಾ ಹೋಗ್ತದೆ. ಯಾಕೆ? ಒಳಗೆ ಅರ್ಥವಾಗಿಲ್ಲ, ಇನ್ನು ಪಕ್ವವಾಗಿಲ್ಲ. ತತ್ವಜ್ಞಾನ ಪ್ರವೇಶ ಮಾಡಬೇಕಾದ್ರೆ ಒಳಗಡೆ ಹೆಚ್ಚು ಶುದ್ಧಿ ಇರಬೇಕು. ನಾವು ಬಾಹ್ಯ ಶುದ್ಧಿ ಕಡೆ ಗಮನ ಕೊಡ್ತಾ ಇದ್ದೀವಿ. ಅಂದ್ರೆ ಅದಕ್ಕೋಸ್ಕರವಾಗಿ ಒಳಗರಿಗೆ ನತಶ್ಚ ತತ್ವಗ್ರಹಣಾಯ ಸಾಕ್ಷಾತ್ ಗೊರೀ ಶಿಲ್ಪ ವಾಚ ಸಮಾಸನ್ ಸ್ವಪ್ನೇ ನಿತ್ಯ ಗೃಹಮೇದು ಶೌಚ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಅಂತಹ ಕಲ್ಯಾದಿ ದೈತ್ಯರಲ್ಲಿದ್ದು ಕಲುಷ ಕರ್ಮವನ್ನು ತಾವು ಮಾಡಿ ಆ ದೈತ್ಯರಿಂದ ಮಾಡಿಸಿ ಸ್ವಾಮಿ ಇದೆಲ್ಲ ನಿನ್ನ ಪೂಜಾ ಅಂದ್ಬಿಡ್ತಾರೆ. ಅವರಿಗೆ ಮೋಕ್ಷಕ್ಕೆ ಕಾರಣ ಆಗ್ತೇ, ಮೋಕ್ಷದಿಂದ ಆನಂದ ವೃದ್ಧಿಗೆ ಕಾರಣವಾಗುತ್ತೆ. ನಾವು ಇದೇ ಅಸಕ ಮಧಮಾಚಾರ ಹರಿದೃಷ್ಟ ಆತ್ಮ ಪೂಜೆ ನಮ್ದು ಆಚಾರ ಸ್ಥಿತಿಗೀತೆಯ ತಾತ್ಪರ್ಯದಲ್ಲಿ ದಶಮಸ್ಕಂದರೆ. ಅದಕ್ಕೋಸ್ಕರ ಅಯೋಗ್ಯರಿಂದ ಆಗ್ತಕ್ಕಂತಹ ಪಾಪಕರ್ಮಗಳು ಪರಮಾತ್ಮನ ದೃಷ್ಟಿಯಿಂದ ಶ್ರೀಹರಿ ಪೂಜೆ ಅಂತ ತಿಳ್ಕೊಂಡು ಯಾಕೆ ಅವರ ತಸ್ಯ ಅಧೋಗತ್ಯ ನಮ್ಮಂತ ಹೇಳಿದ ಆಚಾರ್ಯರು, ಅವರ ಅಧೋಗತಿಯನ್ನು ಹೊಂದಿಸುವುದಕ್ಕೋಸ್ಕರವಾಗಿ ಭಗವಂತ ನಿಂತುಕೊಂಡು ಮಾಡ್ತಾ ಇದ್ದಾರೆ. ಇದು ನಿನ್ನ ಪೂಜಾ ನೋಡಿ, ಪಾಪಿಷ್ಟನಿಂದ ಆಗ್ತಕ್ಕಂತಹ ಪಾಪ ಕರ್ಮವನ್ನು ಸಮೀಚೀನವಾದ ಜ್ಞಾನದಿಂದ ಅದನ್ನು ಉಪಯೋಗಿಸಿ ನಾವು ಮೋಕ್ಷಕ್ಕೆ ಯೋಗ್ಯವಾದ ಜ್ಞಾನವನ್ನು ಹೊಂದಬಹುದು ಅಂದಾಗ ಸಮೀಚೀನವಾದ ಜ್ಞಾನದಿಂದ ನಾವು ಹೇಳಬೇಕಾದ್ದೇನ. ಅದಕ್ಕೋಸ್ಕರವಾಗಿ ಈ ರೀತಿ ನಿಶ್ಚಲ ಸುಭಕ್ತಿ ಜ್ಞಾನ ಪೂರ್ಣರು ಸುಖ್ಯಪ್ರ ಯಾವ ಜೀವನೊಡಿದ್ದರೆ ಇನ್ನಾವ ಕರ್ಮವ ಮಾಡಲೇ ಇನ್ನಾವ ಗುಣರೂಪಗಳ ಉಪಾಸನೆ ಮಾಡಲೇನವರು ಭಾವಜಯನ ಪರಮ ಸತ್ಕರುಣಾವಲೋಕದಿ ಚರಿಸುವ ದೇವತೆಗಳನ್ನು ಮುಟ್ಟಲಾಪವೇ. ಪಾಪಕರ್ಮಗಳು ಅವರು ಯಾವ ಜೀವನೊಳಗಿದ್ದರೆ ಅವರಿಗೆ ಯಾಕೆ ಯಾವ ಎಲ್ಲಾ ಜೀವನಲ್ಲೂ ಇದ್ದಾರೆ. ಎಲ್ಲಾ ದೇವರು ತಮೋಯೋಗ್ಯರಾಗಿರ್ತಕ್ಕಂಥ ಅವರೇ ಜಾಸ್ತಿ ಅಸುರ ಬಹುಳ ಎತ್ತ ತಸ್ಮಾನ್ಯ ಜನತಾಮ್ಯಾತ್ ಅಂತ ಹೇಳಿದ್ದಾರೆ. ಅಸುರ ಹಸುದೆಯೊಳಗೆ ಅಸುರ ಜನರೇ ಬಹಳ ಅಂತ ಹೇಳಿ ನೂರಕ್ಕೆ 60-70 ಜನ ದೈತ್ಯರೇ ಇದ್ದಾರೆ ಕಲಿಯಲ್ಲಿ ಅಂದಾಗ ಮತ್ತೆ ಅವರೊಳಗೆ ತಿಳಿಲೇಬೇಕು, ಅವರೇ ಪ್ರೇರಣೆ ಮಾಡಬೇಕು. ಆವ ಜೀವರುಳಿದ್ದರೆ ಇನ್ನಾವ ಕರ್ಮವ ಮಾಡಲೇ ಯಾವ ಕರ್ಮ ಮಾಡಿದ್ರು ಕೂಡ ಅವ್ರು ಜಾರಿಸ್ಕೊಂಡ್ಬಿಡ್ತಾರೆ. ಈ ನಮ್ದೇ ತಗೊಂಡು ಮೊನ್ನೆ ಉದಾಹರಣೆ ಕೊಟ್ಟಿದ್ದೀವಿ, ಬೆಳಗ್ಗೆ ಬ್ರಹ್ಮೋತ್ಸವ ಬಂತು, ನಾವೇ ಟಿವಿ ನಮಸ್ಕಾರ ಹಾಕಲಿಲ್ಲ, ದೀಪ ಹಚ್ಚಿರ್ಲಿಲ್ಲ, ಅಥವಾ ಗೆಜ್ಜೆ ವಸ್ತ್ರ ಏರಿಸ್ತಿಲ್ಲ, ಏನು ಮಾಡಲಿಲ್ಲ. ಬ್ರಹ್ಮೋತ್ಸವ ನ್ಯಾಯವಾಗ ಅಲ್ಲಿ ತಿರುಪತಿಗಿಂತೂ ಚೆನ್ನಾಗಿ ಕಾಣಿಸ್ತಿರ್ತೀವಿ, ಅಲ್ಲಿ ನಮ್ಗೆ ಕಾಣಿಸೋದೇ ಇಲ್ಲ ನತಸ್ಥನಾದ ಸ್ವಾಮಿ. ಆದ್ರೆ ಅದೇ ಸಾಯಂಕಾಲ ಒಬ್ಬ ಕ್ರಿಮಿಯೇಷನ್ ತೋರಿಸ್ತರು, ಆಗ ಥೂ ಇದು ಶವ ಸಂಸ್ಕಾರ ತೋರಿಸ್ತು, ಇದು ಅಪವಿತ್ರವಾಯಿತು ಅಂತ ನಾವೇನು ಟಿವಿ ತೊಳಿಲಿಲ್ಲ, ಒದ್ದೆ ಒತ್ತಿಂದು ಹೊರಿಸ್ತೇವೆ. ಯಾಕೆ ಇದು ಟಿವಿನೋ ಸಂಬಂಧವೇ ಇಲ್ಲ, ಅಲ್ಲಿ ರಿಲೇ ಮಾಡೋನಿಗೆ ಮೈಲಿಗಿಲ್ಲ ಅಂದಾಗ ನಮ್ಮನ್ನು ಟಿವಿ ಈ ದೇಹವು ಅಷ್ಟೇ ಒಂದು ಟಿವಿ ಎಷ್ಟು ಕಡೆಗೆ ರಿಲೇ ಆಗ್ತಾ ಗೊತ್ತದ ಕರ್ಮ ಅಂತಕ್ಕಂಥ ಅದು ನಮಗೆ ಗೊತ್ತಿಲ್ಲ. ಈ ಟಿವಿಯೊಳಗೆ ಬರುವಾಗ ಡೆಲ್ಲಿ ಒಳಗೆ ರಿಲೇ ಆಗ್ತದೆ, ಅಲ್ಲಿಂದ ಸೆಟಲೈಟ್ಗೆ ಹೋಗ್ತಾರೆ, ಸೆಟಲೈಟ್ ಇಂದ ಮತ್ತೆ ಬೆಂಗಳೂರು ಮೇನ್ ಸ್ಟೇಷನ್ ಬರ್ತಾರೆ, ಅಲ್ಲಿಂದ ಮತ್ತೆ ಡಿಸ್ಟ್ರಿಕ್ಟ್ ವೈಸ್ ಸ್ಟೇಷನ್ಗೆ ಹೋಗ್ತಾರೆ, ಅಲ್ಲಿ ಮತ್ತೆ ರೀರಿಲೇ ಆಗ್ತಾರೆ, ಅಲ್ಲಿಂದ ಮತ್ತೆ ಡಿಶ್ ಸ್ಟೇಷನ್ಗೆ ಬರ್ತಾರೆ, ಅಲ್ಲಿ ರೀರಿಲೇ ಆಗಿ ನಮ್ಮ ಮನೆಗೆ ಬರ್ತದೆ. ಹಾಗೆ ನಮ್ದು ಗೊತ್ತೇನೆ ಈ ದೇಹದಲ್ಲಿ ಕಂಡು ಬರುವ ಕೈ ಎಂದ್ರೆ ಎಷ್ಟು ಕೈಗಳು ಗೊತ್ತದ. ಅದೇ ಗೋಪಾಲದಾಸ ಅಂತಾರೆ, ಒಂದು ಕೆಲಸವೂ ಮಾಡಿ ಅದರೊಳಗೆ ಇಂದಿರ ಅಜಭಾವ ಸಹಿತಾಗಿ ಚಂದಾಗಿ ತತ್ವೇಶರಿಂದ ನಿಂತು ಕರ್ಮವ ಮಾಡಿಸಿದನು ಎಂಬ ಚಂದದ ಸ್ಫೂರ್ತಿ ಇನ್ನು ಬಂದೊದಗಿದೊಡೆ ಸಂದೇಹಸ್ಥನಾದ ಸಂಸಾರಕ್ಕೆ ದೂರ. ಇದೇ ಮಧ್ಯಮ ಪ್ರಸಾದ ಅಂತ ಹೇಳಿ. ಒಂದು ಕೆಲಸ ದೇಹದಲ್ಲಿ ಕಂಡು ಬಂದಾಗ ಅದು ಎಷ್ಟು ಕೈಗಳು ಕೆಲಸ ಮಾಡಿವ ಗೊತ್ತದ, ನಿಮಗೆ ಯೋಚನೆ ಮಾಡಿಯೇ. ನೀನು ಮೊದಲು ಭಗವಂತ ಮಾಡಿದ್ದಾನೆ, ಯಾಕೆ ಬಿಂಬಕ್ರಿಯ ಅದು ಭಗವಂತ ಮಾಡಿದ್ದಾನೆ. ಆಮೇಲೆ ಲಕ್ಷ್ಮೀದೇವಿಯಲ್ಲಿ ರೀರಿಲೇ, ನೆಕ್ಸ್ಟ್ ರಿಲೇಯಿಂಗ್ ಸ್ಟೇಷನ್, ಆಮೇಲೆ ವಾಯುದೇವರಲ್ಲಿ ಅದೊಂದು ರೀರಿಲೇಯಿಂಗ್ ಸ್ಟೇಷನ್ ಅಲ್ಲೇ ಆಗಿ, ಅದಾದ್ಮೇಲೆ ತತ್ವಾಭಿಮಾನಿ ದೇವತೆಗಳಲ್ಲಿ ರೀರಿಲೇ ಆಗಿದೆ, ಅದು ಈ ದೇಹದ ಮೇಲೆ ಕಂಡು ಬರ್ತಾವೆ ಅಂದ. ನೀನು ಒಬ್ಬ ಸಾಕ್ಷಿಭೂತಷ್ಟೇ, ಸ್ವಪ್ನದ ನಾವು ನೋಡ್ತಿರ್ತೀವಿ ಅಷ್ಟೇ, ನಾವು ಎಲ್ಲೂ ಹೋಗಿರಲ್ಲ. ಹಾಗೆ ಸ್ವಪ್ನ ದೃಷ್ಟ ಮಿಥ್ಯಾಧಿವತೆ ಮನಸ್ಸೈವ ಪ್ರದರ್ಶಿಸಿ, ಈ ಜೀವನ ಎಲ್ಲ ನಮ್ಮ ಸ್ವಪ್ನವೇ. ಲಿಂಗ ದೇಹ ಭಂಗ ಆಗುವವರೆಗೂ ಕೂಡ ಜೀವ ನೋಡ್ತಾ ಇದ್ದಾನಷ್ಟೇ ಹೊರತೇನು ಇಲ್ಲಿ ಯಾವ ಕ್ರಿಯೆ ಇಲ್ಲ. ನೋಡ್ತಾ ಇರುವಾಗ ಸ್ವಪ್ನ ಬೀಳೋವರೆಗೂ ನಾವೇ ಹೋಗ್ತೀವಿ ತಿಳ್ಕೊಂಡಿರ್ತೀವಿ, ನಾವೇ ಮಾತಾಡ್ತೀವಿ ತಿಳ್ಕೊಂಡಿರ್ತೀವಿ. ಯಾಕೆ ಅದರ ಅಭಿಮಾನದಿಂದ ವಾಸನಾಮಯ ದೇಹವನ್ನೇ ನಾನು ಅಂತ ತಿಳ್ಕೊಂಡ್ಬಿಡ್ತೀವಿ. ಹಾಗೆ ಇಡೀ ಈ ಸ್ಥಿತಿ ಕಾಲ ಎಲ್ಲ ಸ್ವಪ್ನ ಜೀವರಾಶಿಗಳು. ಹೀಗಿರುವಾಗ ಅದನ್ನು ತಿಳ್ಕೊಂಡ್ಬಿಟ್ಟಾಗ ಆಗ ಇನ್ನು ಲೇಖ ಎಲ್ಲದಿವರಿಗೆ ಇದು ಮಧ್ಯಮ ಪ್ರಸಾದ ಅಂತ. ಮಧ್ಯಮ ಪ್ರಸಾದ ಫಲ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಆಚಾರ್ಯ, ಹೇಳ್ತಾರೆ ಗೀತಾ ಭಾಷ್ಯಗಳಿಗೆ, ವಿಷ್ಣೋಹ ಮಧ್ಯಮ ಭಕ್ತಾಸ್ತು ನಿರಯಂ ನೈವ ಗಚ್ಚತಿ ಅನ್ಬಿಟ್ಟು. ಈ ರೀತಿ ಮಧ್ಯಮ ಭಕ್ತರೇನಿದ್ದಾರೆ ಅವ್ರು ನರಕಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ಆಚಾರ್ಯ ಅಂತೆ ನೋಡಿ. ಅದಕ್ಕೋಸ್ಕರವಾಗಿ ಆವ ಜೀವರೊಳಿದ್ದರೆ ಇನ್ನಾವ ಕರ್ಮವ ಮಾಡಲೇ ಇನ್ನಾವ ಗುಣರೂಪಗಳು ಉಪಾಸನೆ ಮಾಡಲೇನು. ಯಾಕೆ ಭಗವಂತನ ಈಗ ಗುಣಗಳನ್ನು ಉಪಾಸನೆ ಮಾಡ್ತಾರೆ ದೈತ್ಯರು ನಿಂತ್ಕೊಂಡು, ಇವ್ರು ಮಾಡಿದ್ದೇ ಅಲ್ಲಿ ರಿಲೇ ಆಗ್ಬೇಕಲ್ಲ, ಅವರೇನು ಬೇಗ ಮಾಡ ಹಾಗಿಲ್ಲ ಅಂದಾಗ ಹಾಗೆ ಭಗವಂತನ ಅನೇಕ ಇಲ್ಲೇ ಇದ್ದ ದುಷ್ಟ ಗುಣಗಳನ್ನು ಚಿಂತನೆ ಮಾಡ್ತಾ ಇಲ್ಲ, ಪಾಪ ಬಂದೇ ಇಲ್ಲ ಅಂತ. ಅದನ್ನೇ ಮತ್ತೆ ಭಾಗವತೊಳಗೆ ಶಿಶುಪಾಲ ಇಬ್ಬರು ಒಂದೇ ಮಾತಾಡಿದ್ರು, ಶಿಶುಪಾಲನು ಕೃಷ್ಣನ್ ಬೈದ, ಒಳಗಿರ್ತಕ್ಕಂತಹ ಜೈನು ಅದೇ ಮಾತಾಡ್ದ, ಇಬ್ಬರು ಒಂದೇ ಮಾತೇ ಆಡಿದ್ದಾರೆ. ಆದರೆ ಶಿಶುಪಾಲನಿಗೆ ನರಕವಾಯಿತು, ಆ ಜೈನಿಗೆ ಸದ್ಗತಿ ಆಯಿತು. ಹಾಗೆ ದೇವರು ಬೈದರು ಮೋಕ್ಷವಾಗ್ತೇನು ಅಂತ ಹೇಳಿದ ಸರ್ವರಾಜ. ಸಾಂಕೇತ್ಯಂ ಪಾರ್ಯಾಸ್ಯಮ್ಮ ಸ್ತೋಭಂ ಹೇಳನವೇವ ವೈಕುಂಠ ನಾಮ ಗ್ರಹಣಂ ಅಶೇಷ ಆಧಾರಂ ಇದು ಹೇಳಿದ್ದಾರೆ. ಹಾಗೆ ಬೈದರು ಮೋಕ್ಷವಾಗ್ತೇನೆ ಹಾಗಲ್ಲ ಅಂದ್ರು. ಅಲ್ಲಿ ಒಳಗಿರ್ತಕ್ಕಂತಹ ಶಿಶುಪಾಲ ಬೈಯೋವಾಗ ಕೃಷ್ಣನ್ ಬೈಬೇಕು ಅಂತ ತಾನು ಬೈದ, ಉದ್ದೇಶಪೂರ್ವಕವಾಗಿಯೇ ಬೈದ, ಅವನಿಗೆ ನರಕವಾಯಿತು. ಇನ್ನು ಶಿಶುಪಾಲನು ಅದೇ ಮಾತಾಡಲಿಲ್ಲ. ಯಾರು ಜಯ ಮಾತಾಡಬೇಕಾದ್ರೆ ಹಾಗಾದ್ರೆ ಏನು ಸ್ವಾಮಿ, ಇವೆಲ್ಲ ನಿನ್ನ ಗುಣ ಅಂತ ಹೇಳ್ತಾರೆ. ಅನೇಕವಾಗಿ ಎಲ್ಲಾ ನಾಮಗಳು ಭಗವಂತನ ಗುಣಗಳನ್ನೇ ಹೇಳ್ತಾರೆ. ಅವನು ಜ್ಞಾನಿ ಆಗಿದ್ದಾನಾದ್ರಿಂದ ಅವನು ಏನೇನು ಬೈತಿದ್ದಾನೆ ಅವೆಲ್ಲನ ಭಗವಂತನ ಗುಣಕ್ಕೆ ಸಮನ್ವಯ ಮಾಡಿಕೊಂಡು ತಾನು ಹೋಗಿದ್ದ. ಅವನು ಸದ್ಗತಿ ಆಯ್ತು. ಇಬ್ಬರು ಒಂದೇ ಕೆಲ, ಅದಕ್ಕೆ ಹೇಳ್ತಾರೆ ಎ ಫೂಲ್ ಅಂಡ್ ಎ ವೈಸ್ ಮ್ಯಾನ್ ಡಸ್ ದಿ ಸೇಮ್ ಥಿಂಗ್ ಬಟ್ ವಿತ್ ಡಿಫರೆಂಟ್ ಮೋಟೋ. ಅಂದಾಗೆ ಆ ಜ್ಞಾನಿಗಳ ಲಕ್ಷಣವೇ ಬೇರೆ, ಅಜ್ಞಾನಿಗಳ ಲಕ್ಷಣವೇ ಬೇರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರುವಾಗ ಅವನು ಪಾಪಕರ್ಮಗಳು ಎಲ್ಲಿ ಬರ್ತವೆ? ದೇವರು ನಾವು ಜಾರ್ಕಬಹುದು ಈ ರೀತಿ. ನಮ್ಮ ಬಿಗುಮಾನಲ್ಲ, ನಮ್ಮ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಾನೆ ದೇವರು, ಕೊಟ್ಟು ಬಿಟ್ಟು ಬಿಟ್ಟು ಬರ್ತಾನೆ. ಅದು ಮರ್ತು ಬಿಟ್ಟಾನೆ ನಮ್ಮ ಸ್ವಾತಂತ್ರ್ಯ ಕೊಟ್ಟು. ನಾನು ಎಷ್ಟು ಕೊಟ್ಟಿದ್ದೇನೆ ಎಂಬುದೇ ಜ್ಞಾಪಿಲ್ಲ ಅವನಿಗೆ, ಕೊಟ್ಟು ಬಿಟ್ಟಾನೆ. ನಾವು ಉಪಯೋಗಿಸಿ ಯಾಕೆ ಏನೋ ಒಂದೋ ಎರಡೋ ಮಹತ್ಕಾರ್ಯ ನಮ್ಮಿಂದ ಆಗ್ತಿರ್ತದೆ. ಆಗ್ತಾ ಇರುವಾಗ ನಾನು ಶ್ರೇಷ್ಠ ಅಂತ ಅಲ್ಲೇನು, ನಾನು ಶ್ರೇಷ್ಠ ಅಂತ ಜಗತ್ತಿ ತೋರಿಸ್ಕೋಬೇಕಲ್ಲ. ಅದಕ್ಕೋಸ್ಕರವಾಗಿ ಆ ರೀತಿ ಹೇಳ್ತಾರೆ. ಇನ್ನು ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಪತಿಯೊಡನೆ ಮನಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದಿಳಿಯಳು ಜಿತೇಂದ್ರಿಯಳೆಂದು ಕರೆಸುವಳು. ಕೃತಿಪತಿ ಕಥಾಮೃತ ಸುಭೋಜನ ರಥ ಮಹಾತ್ಮರಿಗೆ ಇತರ ದೋಷ ಪ್ರತತಿಗಳು ಸಂಬಂಧಿಸುವವೇ ಅಚ್ಯುತನ ದಾಸರಿಗೆ. ಇದನ್ನು ಹಿಂದೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಭೋಜನ ರಸ ವಿಭಾಗ ಸಂಧಿಯಲ್ಲಿ. ಈ ಪರಿಯಲ್ಲಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಹಾಸು ಯಜ್ಞಗಳಾಚರಿಸಿದವನು. ಪೋಪು ದಿಪ್ಪುದು ಬಪ್ಪುದೆಲ್ಲ ರಮಾಪತಿಗ ಅಧಿಷ್ಠಾನವೆನ್ನಲು ಕೃಪಾಪಯೋನಿಜಿ ಮಾತನಾಡಿಸುವನು ಜನನಿಯಂತೆ ಹೇಳಿದ್ದಾರೆ. ಆದ್ದರಿಂದ ಈ ರೀತಿಯಾಗಿ ಯಾವ ಪರಿಯಲ್ಲಿತ್ತು ಅಲ್ಲಿ ಅನ್ನದಲ್ಲಿ ಅನ್ನ ರೂಪನಾಗಿದ್ದು ತೃಪ್ತಿ ಕೊಡ್ತಾ ಇದ್ದಿ, ನಮ್ಮಲ್ಲಿ ಅನ್ನದ ಅಂತಕ್ಕಂಥ ರೂಪದಿಂದ ಉಂಟಾ ಇದ್ದು, ಕೊಡುವವರಿಂದ ಅನ್ನದ ಅಂತಕ್ಕಂಥ ರೂಪದ ಕೊಡ್ತಾ ಇದ್ದೀವಿ. ನೀನು ಕೊಡುವವನು ನೀನು, ಅನ್ನದಲ್ಲಿ ಜನದಲ್ಲಿದ್ದ ತೃಪ್ತಿ ಕೊಡುವವನು ನೀನು, ನನ್ನಲ್ಲಿದ್ದು ಭೋಜ ಮಾಡುವವನು ನೀನು, ನಂದೇನದ ಸ್ವಾಮಿ. ಹಾಗೆ ಇಷ್ಟೆಲ್ಲ ಯಾಕೆ ಮಾಡ್ತಾನೆ ದೇವರು? ಇಷ್ಟೆಲ್ಲ ದೇವರು ಆತ್ಗೇನು ಬೇರೆ ಕೆಲಸವೇ ಇಲ್ಲೇ? ಇಷ್ಟೆಲ್ಲ ಯಾಕೆ ಮಾಡಬೇಕು ಅಂದ್ರೆ ನಮಗೋಸ್ಕರವ ಮಾಡ್ತಾ ಇದ್ದಾರೆ. ನಮಗೇನು ಇದರಿಂದ, ನಾವು ಜನ್ಮಾಂತರದಲ್ಲಿ ಕರ್ಮ ಮಾಡಿರ್ತೀವಿ, ಆ ಸುಖ ಬೇಕು ಈ ಸುಖ ಬೇಕು ಅಂತ ನಾವು ದುಡಿದಿರ್ತೀವಿ. ದುಡಿದ ಫಲ ಕೊಡಬೇಕಲ್ಲ, ಆ ಕೊಡುವುದಕ್ಕೋಸ್ಕರವಾಗಿ ಈ ಜಡವಾದ ದೇಹ ಅನುಭವಿಸುವ ಯೋಗ್ಯತಿಲ್ಲ, ಜೀವನಿಗೂ ಇಲ್ಲ. ಅದಕ್ಕೆ ತಾನು ಈ ದೇಹವನ್ನು ಸೃಷ್ಟಿ ಮಾಡಿ ತಾನು ಅನಂತ ರೂಪಗಳನ್ನು ಸ್ವೀಕಾರ ಮಾಡಿಕೊಂಡು ದೇಹದಲ್ಲಿ ಹೊಕ್ಕು ಅಲ್ಲಿ ಹೊಕ್ಕು ಇಲ್ಲಿ ಹೊಕ್ಕು ಎರಡಕ್ಕೂ ಶಕ್ತಿಯನ್ನು ಕೊಟ್ಟು ಮ್ಯಾಗ್ನೆಟ್ ಪವರ್ ಕೊಟ್ಟು ಸೇರಿಸಿ ನಾವು ನಮ್ಮ ಸುಖಪಡಿಸ್ತಾ ಇದ್ದೇವೆ. ಇಷ್ಟಿರುವಾಗ ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಾನೇ ದುಡಿದಿದ್ದೇನೆ, ನಾನು ಸಂಪಾದನೆ ಮಾಡಿದ್ದೇನೆ, ನಾನು ಅನುಭವಿಸ್ತೀನಿ. ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೇಗದನ್ಯತ ಸುಖ ಪ್ರಾರಬ್ಧ ದುಃಖ ಪ್ರಾರಬ್ಧ ಎಂದು ಕಳ್ಕೊಂಡು ಹೋಗುವುದು. ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲ ಜವೇನ ಹಿತ್ವ ಅಂತ ಹೇಳಿದ್ದಾರೆ. ಜ್ಞಾನಿ ಪ್ರಹ್ಲಾದ್ಗೆ ಸುಖ ಪ್ರಾರಬ್ಧ ಎಲ್ಲವನ್ನು ಅನುಭವಿಸಿ ಕಳ್ಕೊಂಡ್ಬಿಡು, ದುಃಖಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮವನ್ನ ಕುಶಲೇನ ಪಾಪಂ ಜ್ಞಾನದಿಂದ ಕಳ್ಕೊಂಡು ಹೇಳಿ. ಬರೇ ಪ್ರಹ್ಲಾದರು ಒಂದೇ ಅಲ್ಲ, ನಮಗೂ ಈ ಅನ್ವಯಿಸಿದರೆ ನಮ್ಮ ಬಿಗುಮಾನಷ್ಟೇ, ನಮ್ಮ ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಾನೆ ಅಂತಕ್ಕಂತಹ ಒಂದು ಭಾವನೆ ಏನದೆ, ಆ ಭಾವನೆಯಿಂದ ನಾವು ಬೀದಿಯೊಳಗೆ ಹೋಗೋ ಮಾರಿನ ಒಳಗೆ ಕರ್ಕೊತಾ ಇದ್ವಿ. ಅದಕ್ಕೋಸ್ಕರವಾಗಿ ಈ ರೀತಿ ಪತಿಯೊಡನೆ ಮನ ಬಂದ ತೆರದಲ್ಲಿ ತನ್ನ ಪತಿಯೊಂದಿಗೆ ಪ್ರತಿನಿತ್ಯದಲ್ಲೂ ಮನ ಬಂದ ತೆರದಲ್ಲಿ ರಮಿಸಿ ಮೋದಿಸಿ ಮನೆ ತುಂಬಾ ಮಕ್ಕಳನ್ನು ಹಡೆದಿದ್ದರೂ ಕೂಡ ಅವರು ಜಿತೇಂದ್ರಿಯಳು ಅಂತ ಕರೆಯಿತು. ಮೊನ್ನೆ ಭಾರತದ ಕಥೆ ಹೇಳಿದೆ, ವಸಿಷ್ಠ ವಿಶ್ವಾಮಿತ್ರರ ಕಥೆ ಹೇಳಿದೆ. ವಸಿಷ್ಠ ವಿಶ್ವಾಮಿತ್ರರಿಗೆ ಪ್ರತಿನಿತ್ಯ ತಾನೇ ಭೋಜನ ಮಾಡಿಸ್ತಾ ಇದ್ದಾರೆ, ಅವ್ರನ್ನ ಬತ್ತಿ ತಗೊಂಡು ಹೋಗಿ. ಆದ್ರೆ ವಿಶ್ವಾಮಿತ್ರರು ಏನಂದ ವಸಿಷ್ಠ ನಿತ್ಯೋಪವಾಸಿಗಳು, ಇನ್ನ ಅಲ್ಲಿ ಮತ್ತೆ ವಾಪಸ್ ಬರಬೇಕಾದ್ರೆ ಏನ್ ಹೇಳ್ಬೇಕು? ಆಗ ನಿತ್ಯ ಬ್ರಹ್ಮಚಾರಿಗಳು ಅಂತ ಹೇಳುವುದು ವಿಶ್ವಾಮಿತ್ರರು, 100 ಜನ ಮಕ್ಕಳು ವಸಿಷ್ಠರಿಗೆ. ಅಂದ ಬ್ರಹ್ಮಚಾರಿಗಳಾಗಾದ್ರು ಅಂದ್ ನಾವೇನು ಬ್ರಹ್ಮಚಾರಿಯಿಂದ ಲಗ್ನ ಆಗದೆ ಇರೋದು ಬ್ರಹ್ಮಚಾರಿ ಅಂತ ತಿಳ್ಕೊಂಡ್ಬಿಡ್ತೀವಿ ಅಲ್ಲ. ಬ್ರಹ್ಮನಿ ಚರಿತ್ರೆ ಬ್ರಹ್ಮಚರ್ಯ, ನಮ್ಮ ಇಂದ್ರಿಯಗಳೆಲ್ಲವೂ ನಮಗೋಸ್ಕರವಾಗಿ ಯಾವ ಇಲ್ಲ, ನಮ್ಮ ಬಿಂಬನಾದ ಶ್ರೀಹರಿಗೋಸ್ಕರವಾಗಿ ಉತ್ತ ಪ್ರವೃತ್ತವಾಗಿದ್ದಾಗ. ಯಾಕೆ ಅದನ್ನ ಎತ್ತಕ್ಕೆ ಉಪಯೋಗಿಸ್ತಾರೆ? ದೇವತೆಗಳು ಬಿಂಬನಾದ ಶ್ರೀಹರಿಯ ಪೂಜೆಗೆ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನ ಕೊಡುವುದಕ್ಕೂ ಪೋಸ್ಟ್ ಬಾಕ್ಸ್ ಇದ್ದಾಗಷ್ಟೇ ನಮ್ಮ ಇಂದ್ರಿಯರು. ಪೋಸ್ಟ್ ಬಾಕ್ಸ್ ಕಸ ಯಾರು ಇದು ಹಾಕಲ್ಲ, ಕಾಗದಲ್ಲಿ ಹಾಕ್ತೀವಿ. ಹಾಗೆ ಶಬ್ದ ಸ್ಪರ್ಶ ರೂಪರಸ ಗಂಧಾದಿಗಳನ್ನು ದೇವತೆಗಳು ತಂದು ಹಾಕ್ತಾ ಇದ್ದಾರೆ, ಭಗವಂತ ತಗೋತಾ ಇದ್ದಾರೆ. ಆ ದೇವತೆಗಳು ಸ್ವತಂತ್ರ ಇಲ್ಲ, ಅವರಲ್ಲಿದ್ದ ತಾನೇ ಕೊಡ್ತಾ ಇದ್ದಾರೆ, ಒಂದರಿಂದ ತಾನೇ ತಗೋತಾರೆ. ಹೀಗಿರುವಾಗ ನಮ್ದು ನಮ್ದು ಏನ್ ಮತ್ತೆ ಪ್ರಾಂಪ್ಟ್ ಆಗಿ ನಮ್ದು ಪ್ರಾಂಪ್ಟ್ ಡೆಲಿವರಿ ಅಷ್ಟೇ, ಸ್ವಾಮಿ ಅಲ್ಲಿ ಕೊಡ್ತಾ ಇದ್ದಿ, ಇಲ್ಲಿ ತಗೋತಾ ಇದ್ದಿ, ನಂದೇನದೆ ಸ್ವಾಮಿ ನಿಂದೇನೆ, ಕೆರೆಯ ನೀರನ್ನು ಕೆರೆಗೆ ಚೆದ್ದಿ, ವರವ ಪಡೆದವರಂತೆ ಕಾಡಿರು, ಹರಿಯ ಕರುಣಗಳಾದ ಭಾಗ್ಯ ಹರಿ ಸಮರ್ಪಣೆ ಮಾಡಿ ಬದುಕಿದರು. ಅವನು ಅಲ್ಲಿ ಹರಿ ಹರಿ ಪದವನ್ನು ಹಾಕಿದ್ದಾರೆ, ಹರಿ ಅಲ್ಲಿ ಕೊಟ್ಟ, ಈ ಹರಿ ಇತ್ತು ಬಂದ ಸ್ವಾಮಿ ನೀನು ಪ್ರೀತ ಮುಗುದೇವು. ಈ ರೀತಿ ಅಂದಾಗ ನಾವು ಪುಂಖಾನು ಪುಂಖ ವಿಷಯ ಈಚ್ಛಣ ತತ್ಪರೋಗಿ ಬ್ರಹ್ಮಾವಲೋಕನ ವಿಧಿ ನಜಹಾತಿಯೋಗಿ ಸಂಗೀತ ತಾಳ ಲಯ ನೃತ್ಯ ಸಮನ್ವಿತೋಗಿ ಮೌಲಿಸ್ತ ಕುಂಭ ಪರಿಲಕ್ಷಣ ಧರಿನಟಿ ಅಂತ ಪುಂಖಾನು ಪುಂಖ ಸೀರೀಸ್ ಒಂದಾಗ್ತಿರಕ ಒಂದು ವಿಷಯ ಸುಖದಲ್ಲಿ ತಳ್ಳಿಯನಾಗಿದ್ರು ಅವನು ಪರಬ್ರಹ್ಮ ಶಬ್ದವಾಚನಾದ ಪರಮಾತ್ಮನ ನೋಡದ ಮರೆಯಲ್ಲ, ತಾನು ಅನುಭವಿಸ್ತಾ ಇರ್ತೇನೆ ಆದ್ರೂ ಭಗವಂತನ ನೋಡ್ತಿರ್ತಾನೆ. ಅಂದ್ರೆ ನನಗಲ್ಲ ಇದು, ಭಗವಂತನಿಗೆ ಅಂತ ಕೊಡ್ತಾ ಇದ್ದಾನೆ, ಭಗವಂತನ ಸಮರ್ಪಣೆ ಮಾಡ್ತಾ ಇದ್ದೀನಿ ನಾನು. ಈ ದೇಹ ನಿಮಿತ್ತ ಮಾತ್ರ ಅಷ್ಟೇ, ನಿಮಿತ್ತ ಮಾತ್ರ ಭವಸವ್ಯ ಸಾಧ್ಯ. ಭಗವಂತನ ನೋಡ್ತಕ್ಕಂಥದ್ದು ಮರೆಯಲ್ಲ, ಅಲ್ಲಿದ್ದು ಕೊಡ್ತಾ ಇದ್ದಾನೆ, ಇಲ್ಲಿದ್ದು ತಗೊಳ್ತಾ ಇದ್ದಾನೆ ಎನ್ನುವ ಜ್ಞಾನ ಅವನು. ಲೋಕ ದೃಷ್ಟಿಯಿಂದ ಸಾಮಾನ್ಯವಾದ ಮನುಷ್ಯಂತ ಇರ್ತಾನೆ, ಆದ್ರೆ ಅವನ ಅನುಸಂಧಾನ ಯಾರಿಗೆ ಗೊತ್ತಾಗಬೇಕದು? ನಮಗ್ ಗೊತ್ತಾಗಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾದ ಅನುಭವಿಸ್ತಾ ಇದ್ರು ಅದೇ ಇದಕ್ಕೆ ಉಪವಾಸ. ಉಪಾವೃತ್ತಿಸ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣೈಸ್ತಃ ಉಪವಾಸ ಇತಿಜ್ಞೇಯ ನ ಶರೀರಸ್ಯ ಶೋಷಣವನ್ನು ಚರಿತಾರೆ ಸ್ಕಾಂದ ಪ್ರಾಂತದಲ್ಲಿ. ಶರೀರ ಶೋಷಣ ಎಲ್ಲ ಉಪವಾಸ. ಉಪಾವೃತ್ತಿಸ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣೈಸ್ತಃ ಅಂದ್ರೆ ಗುಣಾಂತ ಶಬ್ದ ಸ್ಪರಿಸ ರೂಪರಸಗಂಧ ಗುರು, ಇವರು 24 ತತ್ವಗಳು ಗುಣ. ಆ ಗುಣಗಳಂದೇ ನಾವು ಅನುಭವಿಸ್ತಾ ಇದ್ರು ಕೊಡಲು ನಮಗೆ ಲೇಪವಿಲ್ಲದೆ ಇರ್ತಕ್ಕಂಥದಕ್ಕೆ ಉಪವಾಸ ಅಂದರು. ಉಪಾವೃತ್ತಿಸ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣೈಸ ಅದರೊಳಗೆ ಇದ್ರು ಅದು ಲೇಪವಲ್ಲ, ಅದಕ್ಕೆ ಉಪವಾಸ ಅಂತ ಹೇಳ್ಬೇಕಷ್ಟೇ. ನಾ ಶರೀರಸ್ಯ ಶೋಷಣ, ಶರೀರ ಶೋಷಣೆ ಉಪವಾಸ ಅಲ್ಲ ಅಂದ್ರು. ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಆ ರೀತಿಯಾಗ. ಅದಕ್ಕೆ ಇವತ್ತು ಏಕಾದಶಿ ನಮಗೆ 11ನೇ ದಿವಸನೇ ಯಾಕೆ ಹೇಳಬೇಕಾಗಿತ್ತು? ಏಕಾದಶಿ 15 ದಿವಸ ಹಾಗೆ ಅಥವಾ ಹುಣ್ಣಿಮ ಅಮಾವಾಸ್ಯೆ ಮಾಡ್ತಾರೆ, ಯಾಕೆ ವಿಷ್ಣು ಪಂಚಮ ಮಾಡ್ತಾರೆ, ಅವತ್ತು ಹೇಳ್ಬಹುದಾಗಿತ್ತು, ಅವತ್ತು ಹೇಳ್ಬಹುದಾಗಿತ್ತು. ಅಥವಾ ಈ ಶ್ರವಣ ನಕ್ಷತ್ರ ಮತ್ತೆ ಇನ್ನೊಂದು ಯಾವುದನ್ನು 11ನೇ ದಿವಸನೇ ಉಪವಾಸ ಮಾಡುವಂತ ಹೇಳಿ ಕಾರಣ ಈ ಶ್ಲೋಕ ಅದಕ್ಕೆ ಸಂಬಂಧ ಆಗ್ತಾ. 10 ದಿವಸ 10 ಇಂದ್ರಿಯಗಳಲ್ಲಿ ನೀನಿದ್ದೀ ಅಂತ ತಿಳ್ಕೊಂಡು ನಾನು ಸಮರ್ಪಣೆ ಮಾಡಿದ್ದೇನೆ ಸ್ವಾಮಿ. ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರ ದಶಮಿವರ್ಗಗಳು, ಆ ಇಂದ್ರಿಯಗಳಲ್ಲಿ ನೀನಿದ್ದೀ, ನಾನೊಂದು ಅನುಭವಿಸ್ತಾ ಇಲ್ಲ, ಎಲ್ಲ ನೀನೇ ತಗೋತಾ ಇದ್ದೀನಿ ಅನ್ನೋ ನಾನು ಸಮರ್. ಇವತ್ತು ಏಕಾದಶಿ ಇಂದ್ರಿಯ ಮನಸ್ಸು, 11ನೇ ಇಂದ್ರಿಯ ಯಾವುದು? ಮನಸ್ಸು. 10 ಇಂದ್ರಿಯಗಳಿಗೂ ಉಪರಮ. 10 ಇಂದ್ರಿಯಲ್ಲಿ ಯಾವ್ದು ಕೆಲಸನೂ ನಾನು ಹೆಚ್ಚು ಕೊಡಲ್ಲ, ಏಕಾದಶಿಯಿಂದ ಮನಸ್ಸಿನಿಂದ ನಿಮ್ಗೆ ಹತ್ತಿರಲಿದ್ದೇನೆ. ಈ ರೀತಿ 10 ದಿವಸಗಳು ತಾನು ಅನುಭವಿಸ್ತಾ ಇದ್ದು ಅದು ಅಲ್ಲೇ ಇಂದ್ರಿಯಾಂತಕದ ಖುಷಿಕೇಶನಾದ ಪರಮಾತ್ಮಗೆ ಸಮರ್ಪಣೆ ಮಾಡಿದ್ದು. ಏಕಾದಶಿ ದಿವಸ ಉಪವಾಸ ಮಾಡಿದ ಆಗ ಅವನಿಗೆ ಏಕಾದಶಿ ಫಲ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ ಹೋದ್ರೆ ಏನಂದ್ರು ವ್ಯಾಸರಾಯರು? ಉರದಾನ ಉಪವಾಸ, ಹಾವು ಉಪವಾಸ ಮಾಡ್ತಿತ್ತು, ಅದಕ್ಕೇನು ಫಲ ಬಂತು? ಜ್ಞಾನ ಇಲ್ಲದೆ, ಜ್ಞಾನ ಇಲ್ಲದ ಕರ್ಮ ಆನಿಗ. ನಾನೇ ಮಾಡ್ತೀನಿ, ಹಾಗನ್ನ ಮಾಡಯ್ಯ, ನೀವು ಪುಣ್ಯ ಬರ್ತೀನಿ. ಯಾರಿಗೆ ಫಲ? ಏಕಾದಶಿ ಫಲ. ಇವತ್ತು ಮಿಥ್ಯಾಜ್ಞಾನ ತಮಯೋಗ್ಯ ಮಾಡ್ತಾರೆ. ಹಾಗಾಗಿ ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಇವರಲ್ಲಿ ಎಷ್ಟೆಷ್ಟು ಸಾವಿರಾರು ವರ್ಷ ಉಕ್ಕಿನ ಪುಡಿ ತಿಂದು ತಪಸ್ಸು ಮಾಡುವ ಆಹಾರನೇ ತಗೊಳ್ಳಿಲ್ಲ, ಉತ್ತ ಬೆಳಗುತ್ತೆ. ಹಾಗಾದ್ರೆ ಅವರು ಮೋಕ್ಷವೇ ಆಗ್ಬೇಕಾಗಿತ್ತಲ್ಲ ನಮ್ಮ ಶಾಸ್ತ್ರದ ಪ್ರಕಾರ. ಯಾಕಾಗಲಿಲ್ಲ ಮೋಕ್ಷ ಅವರಿಗೆ ಅಂದ್ರೆ ಅರ್ಥವಿಲ್ಲ. ಅದಕ್ಕೋಸ್ಕರವಾಗಿ ಯಾತಕ್ಕೋಸ್ಕರವಾಗಿ ಉಪಾವೃತ್ತಿಸ್ತು ಪಾಪೇಭ್ಯೋ ಎಷ್ಟು ವಾಸೋ ಗುಣಸ್ಥ ಉಪವಾಸ ಇತಿಜ್ಞೇ ನಾ ಶರೀರಸ್ಯ ಶೋಷಣ. ಹಾಗೆ ಪತಿಯೊಡನೆ ಮನ ಬಂದ ತೆರದಲ್ಲಿ ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡಿ ಅಂದ್ರೆ ಯಾವ ಎಲ್ಲ ಇಂದ್ರಿಯರು ಭಗವಂತನಿಗೋಸ್ಕರವಾಗಿದ್ದಾವೆ, ನನಗೋಸ್ಕರ ಯಾವುದಿಲ್ಲ. ಒಬ್ಬ ಪೋಸ್ಟ್ ಮ್ಯಾನ್ ಕೆಲಸ ನಮ್ಮದಷ್ಟೇ, ಬೆಳಗ್ಗೆ ಮನೆಯಿಂದ ಹೋಗ್ತಾನೆ, ಹೋಗುವಾಗ ಏನು ಒಂದು 10 ರೂಪಾಯಿ ಹೋಗಿಲ್ಲ, ಒಂದು ಏನೇನೇನು ಬರೀ ಕೈಯಲ್ಲಿ ಹೋಗ್ತಾನೆ, ಪೆನ್ ಒಂದು ಇಟ್ಕೊಂಡು ಹೋಗಿರ್ತಾನೆ ಪೋಸ್ಟ್ ಮ್ಯಾನ್. ಅಲ್ಲಿ ಆಫೀಸ್ಗೆ ಹೋಗ್ತಿಲ್ಲಕ್ಕೆ 100 ಮನಿಯಾರ್ಡ್ಗಳು ಬಂದಿರ್ತವೆ, 100 ಇನ್ಶೂರ್ಗಳು ಬಂದಿರ್ತವೆ, 100 ರಿಜಿಸ್ಟರ್ ಲೆಟರ್ಗಳು ಬಂದಿರ್ತವೆ, ಎಲ್ಲ ತಗೋತಾನೆ. ತಗೋತಾನೆ, ಹೋಗಿ ಎಲ್ಲ ಪ್ರಾಂತ ಪೇಮೆಂಟ್ ಮಾಡಿಬಿಡ್ತಾನೆ, ಪೇಮೆಂಟ್ ಮಾಡ್ತಾನೆ, ಡೆಲಿವರಿ ಮಾಡಿಬಿಡ್ತಾನೆ. ಆಮೇಲೆ ತಗೊಂಡು ಹೋಗಿ ಅಕ್ನಾಲೆಟ್ಮೆಂಟ್ ಕೊಟ್ಬಿಡ್ತಾನೆ. ಅಕ್ನಾಲೆಟ್ಮೆಂಟ್ ಕೊಡ್ತಿರ್ತೇನೆ, ಮತ್ತೆ ಬೆಳಿಗ್ಗೆ ಬರಿ ಕೈಯಿಂದ ಮನೆಗೆ ಹೋದ, ಸಾಯಂಕಾಲ ಬರಿ ಕೈಯಿಂದ ಮನೆಗೆ ಹೋದ, ತಿಂಗಳಾಗ್ತಿದ್ದಕ್ಕೆ ಸಂಭವ. ನಾವು ಪೋಸ್ಟ್ನ ಕೆಲಸಕ್ಕೆ ಎಲ್ಲ ಭಗವಂತ ನಮ್ಮ ಕರ್ಮ ಕಳೆಯುವುದಕ್ಕೋಸ್ಕರವಾಗಿ ತಾನು ತಗೋತಾ ಇದ್ದಾನೆ, ತಾನೇ ದುಡಿತಾ ಇದ್ದ ನಮಗೋಸ್ಕರವಾಗಿ ಅಲ್ಲಿ ಕೊಡ್ತಾ ಇದ್ದಾನೆ, ಇಲ್ಲಿ ತಗೋತಾ ಇದ್ದ ನಂದೇನದೇ ಸ್ವಾಮಿ ನಿಂದೇ ಇಲ್ಲ, ಅಲ್ಲೆಲ್ಲ ನಿಂದ ಸ್ವಾಮಿ, ನನ್ನ ಕರ್ಮನೂ ಕಳೀತು, ನಿನ್ನ ಪೂಜಾನೂ ಆಯಿತು ಸ್ವಾಮಿ, ನೀನು ಪ್ರೀತನಾಗು ಅಂದ್ಬಿಟ್ರೆ ನಾವು ಗೆದ್ಕೊಂಡು. ಆಗ ನಾವೇನ್ ಮಾಡ್ತಾ ಇದ್ದೀವಿ ಈಗ? ಆ ಪೋಸ್ಟ್ ಮ್ಯಾನ್ ಒಂದಿಷ್ಟು ಕೆಟ್ಟು ಬುದ್ಧಿ ಬಂತು, ನಾನು ಹೇಳಕ್ಕೆ ಯಾವುದೋ ಒಂದೊಂದು ಫ್ರಾಡ್ ಮಾಡಿದ್ ಏನ್ ತಪ್ಪು ಅಂತ, ಯಾವುದೋ ಒಂದು ಹೆಬ್ಬೆ ತೊತ್ತಿಬಿಟ್ಟ ಮನೆ ಅನ್ನೋದು ಫ್ರಾಡ್ ಮಾಡ. ಫ್ರಾಡ್ ಮಾಡ್ತಿರ್ಲಿಕ್ಕೆ ಎಷ್ಟು ದಿವಸ ಮುಚ್ಚಿಡ್ಬೋದು? 1 ತಿಂಗಳು 2 ತಿಂಗಳು. ಆಮೇಲೆ ಬೈಲಿ ಬಿತ್ತು, ಕೆಲಸನೂ ಹೋಯ್ತು, ಶಿಕ್ಷಿದಾಯ್ತು. ಆಗ ನಾವು ಅವ್ರು ಎಂದೋ ಒಮ್ಮೆ ಪ್ರಾರ್ಥ ಮಾಡಿದ್ದಕ್ಕೆ ಕೆಲಸ ಕಳ್ಕೊಂಡ ನಾವು ದಿನಾ ಪ್ರಾರ್ಥ ಮಾಡ್ತಾ ಇದ್ವಿ. ಪರಮಾತ್ಮನಿಗೋಸ್ಕರವಾಗಿ ಕೊಟ್ಟಿದ್ದಿನ ಭಯ ಸಂಪಾದಿತ ಪದಾರ್ಥ ಅಂತ ಹೇಳ್ತಾ ಇದ್ದೀವಿ, ಅನುಭವಿಸ್ತಿದ್ದೀವಿ. ದೇವರು ಇನ್ನು ಕ್ಷಮಿಸ್ತಾ ಇದ್ದ ನಮ್ಮನ್ನ ನೋಡಿ, ಇವತ್ತು ಬುದ್ಧಿ ತಿಳ್ಕೊತಾನು ನಾಳೆ ಬುದ್ಧಿ ತಿಳ್ಕೊತಾನು ಅಂತ ಕ್ಷಮಿಸ್ತಾ ಇದ್ದಾನೆ, ಕಾಯ್ತಾ ಇದ್ದಾನೆ. ನಾವೇನು ತಿಳ್ಕೊತಾ ಇದ್ದ, ನಾವಿನ್ನು ವಿರುದ್ಧವಾದ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ನಾವು. ಯಾರು ಅದು ಸರಿ ಅನಿಸ್ತು ನಮ್ಗೆ ಯಾವಾಗಲೂ ಕೂಡ ರೋಗಿದ ಅಪಚ್ಯ ರುಚಿಸುವಂತೆ ನಮಗೆ ನಿಜವಾದ ತತ್ವಜ್ಞಾನ ಹಿಡಿಸಲ್ಲ. ಯಾಕೆ ಅಂದ್ರೆ ರೋಗಿಗೆ ಅಪಚ್ಯನೇ ಪಚ್ಯ ಅವನಿಗೆ ಹಿಡಿಸೋದಿಲ್ಲ. ರೋಗಿ ಔಷಧ ಪಚ್ಯದಿಂದ ನಿರೋಗಿಯನ್ನು ಸರಿದಿ ಶ್ರೀಮದ್ ಭಾಗವತ ಶಿಶ್ರವಣ ಗೈದು ಭವಾಚ್ಯ ರೋಗವನ್ನು ಜಗನ್ನಾಥ. ಅದಕ್ಕೋಚರವಾಗಿ ಈ ರೀತಿಯಾಗಿ ಪತಿಯೊಡನೆ ಮನಬಂದ ತೆರದಿರಿ, ಪ್ರತಿ ದಿವಸದಲ್ಲಿ ರಮಿಸಿ ಮೋದಿಸಿ ಸುತರ ಪಡೆದಿಡಿಯೋಳು ಜಿತೇಂದ್ರಿಯಲೊಂದು ಕರೆಸು. ಹಾಗೆ ಕೃತಿಪತಿ ಕಥಾಮೃತ ಸುಭೋಜನ ರಥಮಾತ್ಮರಿಗೆ ಇನ್ನ ಕೃತಿಪತಿ ಅಂದ್ರೆ ಕೃತಿಪತಿ ಪ್ರದ್ಯುಮ್ನ, ಈ ಸ್ಥೂಲ ದೇಹದಲ್ಲಿ ಪ್ರದ್ಯುಮ್ನ ತಾನು ಇಟ್ಕೊಂಡು ನಮಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಅದು ಆ ರೀತಿ ಅಂತ ಈ ಪ್ರದ್ಯು ಪರಮಾತ್ಮನ ಕಥೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಕಥಾಮೃತ ಸುಭೋಜನ, ಕಥೆ ಅಂತಕ್ಕಂಥ ಅಮೃತವನ್ನು ಭೋಜನ ಮಾಡತಕ್ಕಂಥವರಿಗೆ ಕಥೆ ಅಂದ್ರೆ ಗುಣತ್ವ ಪ್ರತಿಪಾದಕ ವಾಗ್ಜಾಲ, ಪ್ರತಿಯೊಂದು ವಸ್ತುವಿನಲ್ಲಿದ್ದು ಆಯಾ ಗುಣವನ್ನು ಪ್ರಕಟ ಮಾಡ್ತಾನೆ ಅಂತ ಹೇಳುವುದು ಕಥೆ ಅಂತ ಹೇಳಿದ. ಕಥೆ ಅಂದ್ರೆ ಈ ಮನ್ವಂತರ ಕಥಾಗಳಲ್ಲ ಅಥವಾ ಇನ್ಯಾವುದಲ್ಲ, ಕಥೆ ಅಂದ್ರೆ ಏನು ಆಚಾರ ಅಭಿಪ್ರಾಯ, ಗುಣತ್ವ ಪ್ರತಿಪಾದಕ ವಾಗ್ಜಾಲ. ಪರಮಾತ್ಮನ ಗುಣೋತ್ಕರ್ಷ ಜ್ಞಾತ ರೀತಿ ಕೊಂಡಾಡ್ತಕ್ಕಂತಹ ಪದಗಳ ವಾಗ್ಜಾಲ ಇದೆ, ಅದಕ್ಕೆ ಕಥೆ ಅಂತ ಹೆಸರು. ಆ ರೀತಿಯಾಗಿ ಪರಮಾತ್ಮನ ಗುಣೋತ್ಕರ್ಷ ಜ್ಞಾನದಿಂದ ನಾವೆಲ್ಲ ಕಡೆ ಚಿಂತನೆ ಮಾಡ್ತಾ ಇರುವಾಗ ಇತರ ದೋಷ ಪ್ರತಿ ಒಂದಲ್ಲ, ದೋಷಗಳ ಸಮೂಹವೇ ಅವನು ಏನ್ ಮಾಡಬಹುದು? ಯಾಕೆ ಎಲ್ಲ ಬಂದಿದ್ದು ಪ್ರಾಂತ ಡೆಲಿವರ್ ಮಾಡ್ತಿರ್ತಾನ ಅಂದ್ರೆ ಅವನು ಸೇರ್ಪಡಿಸ್ತಾ ಇರು. ನಾವೆಲ್ಲ ಪಾಸಾನ್ ಮಾಡೋದಿರ್ತೋ ಅಷ್ಟೇ ಕೆಲಸ ನಮಗೆ, ಪಾಸಾನ್ ಮಾಡೋದು ಅಲ್ಲ, ಮಾನಸಿಕವಾದ ಕ್ರಿಯೆ ಎಲ್ಲ ಅವಂದೇ. ಇನ್ನು ಪೋಸ್ಟ್ ಮ್ಯಾನ್ ಅನ್ನ ಮನೆ ಮನೆ ತಿರುಗಬೇಕು, ನಾವು ಅದು ತಿರುಗೋದಿಲ್ಲ. ನಾವು ಮಾನಸಿಕವಾಗಿ ನಂದೇನದೇ ಸ್ವಾಮಿ ನಿಂದೇ ಎಂದು ಮುಗಿದೋ ಚರ್ಚೆ, ನನ್ನದೆಂಬುದರೊಳಗೆ ನಿನ್ನದೇ ಹರಿ ಅನ್ನೋದು ವಿಜಯ. ಇನ್ನು ಎಷ್ಟು ಹೇಳ್ಬೇಕು ನಮಗೆ, ಸುಮ್ಮನೆ ತಲೆಯೆಲ್ಲ ಯಾಕೆ ಕೇಳಿಸ್ಕೊಳ್ತೀವಿ? ನನ್ನದು ಅಂತೇನು ಅಂತ, ನಂದು ಅಂದ್ರೆ ಬಿದ್ದಿ, ನಿಂದು ಅಂದ್ರೆ ಗೆದ್ದಿ, ಅದೇ ನಮಗೆ ಕಷ್ಟ. ನಾವು ಅದೇ ಕಷ್ಟ ನಮಗೆ, ಯಾಕೆ ಅಂದ್ರೆ ನಮ್ಗೆ ಬಿಗುಮಾನ ಬಂದೋಗಿದೆ. ನಾನು ಅಹಂಕರ್ತ, ಅದು ಯಾವ ನಮ್ಮಿಂದ ಯಾವುದೋ ಒಂದು ಎರಡು ಮಹತ್ಕಾರಿ ಆಗ್ತಿರ್ತಾರೆ, ಎಲ್ಲರಿಂದ ಯಾವುದೋ ಒಂದೆರಡು, ಆಗ ನಮ್ಗೆ ಅಹಂಕಾರ ಬಂದ್ಬಿಡ್ತದೆ. ನಾನು ಮಾಡ್ತಾ ಇದ್ದೀನಿ, ಯಾರು ಮಾಡದೇ ಇದ್ದಿದ್ದು ನಾನು ಮಾಡಿದ್ದೇನೆಂಬ ಅಹಂಭಾವ ಬಂದ್ಬಿಡ್ತದೆ. ಬಂತು ಅಂದ್ರೆ ನೂರು ಹೆಚ್ಚು ಮುಂದಕ್ಕೆ ಹೋಗಿರ್ತೀವಿ, ಏನೋ ಮಾಡಿ ಒಂದು ಲಕ್ಷ ಹೆಚ್ಚು ಹಿಂದಕ್ಕೆ ಹೋಗ್ತೀವಿ ನಾವು. ಆಗ ನಮ್ಗೆ ಗೊತ್ತಾಗಲ್ಲ, ನಮ್ಮ ರಿವರ್ಷನ್ನೇ ಜಾಸ್ತಿ, ಪ್ರಮೋಷನ್ ಇಲ್ಲೇ ಇಲ್ಲ, ರಿವರ್ಷನ್ ಜಾಸ್ತಿ ಆಗ್ತಾರೆ. ಏನೋ ಕಷ್ಟಪಟ್ಟು ವೈಷ್ಣವ ಜನ್ಮ ಕೊಟ್ಟ ದೇವರು, ಎಷ್ಟೋ ಜನ್ಮದ ಪುಣ್ಯ, ಎಷ್ಟೋ ಜನ ಹೇಳ್ತಾರೆ ಭಾಗವತ ಏಕಾದಶ ಸ್ಕಂದದೊಳಗೆ ಹುಟ್ಟು ಸಾಯುವಿಕೆಯ ಸುಳಿಯಲ್ಲಿ ತಿರುಗ್ತಾ ಇರುವಾಗ ಅಕಸ್ಮಾತ್ ನಮ್ಮ ಜನ್ಮ ಏನಾದ್ರು. ನಾವು ಈ ಕಲಿಯುಗದಲ್ಲಿ ಭರತಖಂಡದಲ್ಲಿ ಕರ್ಮ ಭೂಮಿಯಲ್ಲಿ ಮನುಷ್ಯ ಜನ್ಮ ಬಂದ್ರೆ ಸಾಕುತ್ತಾರೆ ಭಾಗವತರಲ್ಲಿ ಅಂತಾದ್ರು. ಅಂದಾಗ ನಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ಬ್ರಾಹ್ಮಣ ಜನ್ಮ ಕೊಟ್ಟಿದ್ದಾನೆ, ವೈಷ್ಣವ ಜನ್ಮ ಕೊಟ್ಟಿದ್ದಾನೆ. ಬರೀ ವೈಷ್ಣವ ಜನ್ಮ ಅಲ್ಲ, ನಮ್ಮ ದಾಸರಾಯರ ಅವತಾರ ಆದ್ಮೇಲೆ ನಮ್ಮನ್ನು ಹುಟ್ಟಿಸಿದ್ದಾನೆ ದೇವರು. ನಾವು ದಾಸರಾಯರ ಅವತಾರ ಆಗದೆ ಇದ್ದಕ್ಕಿಂತ ಮುಂಚೆ ನಾವೇನಾದ್ರೂ ಹುಟ್ಟಿದ್ದಿದ್ರೆ ನಮ್ಮ ವೇದಶಾಸ್ತ್ರ ರಹಸ್ಯ ನಮಗೆ ಅರ್ಥವಾಗ್ತದೆ. ಯಾಕೆ ಎಲ್ಲ ಸಂಸ್ಕೃತದಲ್ಲಿದ್ದಾವೆ, ಸಂಸ್ಕೃತ ಬಲ್ಲವರು ಕೆಲವು ಸ್ವತ್ತಷ್ಟೇ. ಆಗ ಅವ್ರು ಹೇಳಿದ್ದೆ ನಮ್ಮ ವೇದವಾಕ್ಯ, ಅವ್ರು ಹೇಳಿದ್ದೆ ನಮ್ಮ ವೇದವಾಕ್ಯ. ಆ ಗೊತ್ತು ನಮ್ಮ ವಿಷಯ ಗೊತ್ತಾಗ್ತೀವಿ. ಇವರು ಇಷ್ಟೆಲ್ಲ ದಾಸರಾಯರುಗಳು ಸಕಲ ವೇದ ಉಪನಿಷತ್ತುಗಳನ್ನ ಸರಳವಾದ ಕಮೆ ಅವೆಲ್ಲ ಪ್ರವೇಶ ವಿರೋಧ, ಇದು ಸರಿಯಾದಲ್ಲ ಅಂತ ಈಗಲೂ ಸಮರ್ಥನೆ ಮಾಡ್ತಾ ಇರೋವಾಗ ಅಂದಾಗ ನಿಜವಾದ ವೇದದ ಅಭಿಪ್ರಾಯ, ಉಪನಿಷತ್ತುಗಳ ಅಭಿಪ್ರಾಯ, ಆಚಾರ್ಯರ ಅಭಿಪ್ರಾಯ, ವೇದವ್ಯಾಸ್ಯವರ ಅಭಿಪ್ರಾಯವನ್ನು ಸರಳವಾದ ಕನ್ನಡ ಭಾಷೆಯಲ್ಲಿ ನಮ್ಗೆ ತಿಳಿಸ್ತೀವಿ ದಾಸರ ಅಂದಾಗ. ಅದನ್ನು ನಾವು ತಿಳ್ಕೊಳ್ಳದೆ ಹೋದ್ರೆ ನಾವೇನು ತಿವೀಗ, ಅಯ್ಯೋ ನಿಮ್ಗೆ ಪದ ಅರ್ಥವಾಗಲ್ಲ, ನಿನಗೆ ನೀವು ಸುಧಾ ಓದಿದ್ದೆ ನಿಮ್ಗೆ ಪದ ಅರ್ಥವಾಗ್ತದೆ ಅಂತ ಹೇಳ್ತೀವಿ ನಾವು. ನೀವು ಸುಧಾ ಓದಿದ್ದೆ ಪದ ಅರ್ಥ ಇಲ್ಲ, ಹಾಗಲ್ಲ. ಪದ ಓದಿ ಸುಧೇ ನೋಡಿ, ಪದ ಓದಿ, ಯಾಕೆ ನಮ್ಮ ಮಾತೃಭಾಷೆ ನೋಡಿ, ಮಾತೃಭಾಷೆ ಮೇಲಾಗಿ ನಾವೆಲ್ಲ ಈ ಸುಧಾ ಓದ್ತೀವಿ ಅಂತೀವಿ. ಓದ್ಲಿಕ್ಕೆ ಆಗ್ತದೆ ಅಂತ, ಎರಡು ವರ್ಷ ಆದರೂ ಆಗಲ್ಲ, ಮೂರು ವರ್ಷ ಆದರೂ ಆಗಲ್ಲ, ಸಂಪೂರ್ಣ ನ್ಯಾಯಶಾಸ್ತ್ರ ಗ್ರಂಥ ಅಂತಾದ್ರು ನಮಗೆ ಸಾಧ್ಯವೇ? ಅದೆಲ್ಲ ಜೀವಿಸಿಕೊಳ್ಳಕ್ಕೆ ನಮಗೆ ಸಾಧ್ಯವೇ? ಇದು ಬಯಸುಮ್ಮನೆ ಹೇಳ್ತಿರ್ತಾರೆ, ನಾವು ಕೇಳ್ತಿರ್ತೀವಿ, ನಮ್ಮ ಪಾಠ ಆಯ್ತು ಅಂತ ಮಂಗಳ ಮಾಡಿರ್ತೀವಿ, ಮೂರು ತಟ್ಟೆ ಹೊತ್ತು. ಅದರೊಳಗೆ ಏನದೆ ಗೊತ್ತಿಲ್ಲ ನಮಗೆ, ಏನದೆ ಗೊತ್ತಿಲ್ಲ. ಆದ್ರೆ ಎಲ್ಲ ಓದಿರ್ತೀವಿ, ಎಲ್ಲಾನೂ ಬಲ್ಲೆ ನಂಬುವರಲ್ಲ, ಅವಗುಣ ಬಿಡಲಿಲ್ಲ. ಈ ಸುಧಾರದೊಳಗೆ ಜಿಜ್ಞಾಸಾಧಿಕಾರದೊಳಗೆ ಹೇಳ್ತಾರೆ, ನೀವು ಸ್ವಾತ ಕರ್ತೃತ್ವ ಅಂದ್ರೆ ಏನು ಅಂತ ಟೀಕಾಚಾರ ಹೇಳ. ಜಿಜ್ಞಾಸಾಧಿಕಾರ ಮೊದಲನೇ ಅಧಿಕಾರ, ಕರ್ತೃತ್ವ ಅಂದ್ರೆ ಏನು? ಓಡಾಡುದು, ತಿಂಬೋದು, ಮಾತನಾಡೋದಲ್ಲ, ಇಚ್ಛಾ ಜ್ಞಾನ ಸ್ವಾಯತ್ತತೆಯಿಂದ ಮಾಡ್ತಕ್ಕಂತಹ ಕ್ರಿಯೆ ಕರ್ತೃತ್ವ ಅಂದರೆ ಅದಿರೋದು ಭಗವಂತನ ಗೊಂಬೆ. ಇನ್ಯಾರನ್ನು ಕರ್ತೃತ್ವ ಟೀಕಾಚಾರ ವಾಕ್ಯ ಇನ್ನು ಮೊದಲನೇ ಅಧಿಕರಣದಲ್ಲೇ ಹೇಳ್ತಾ ಇದ್ದಾರೆ. ಆಗ ನಮಗೆ ಆ ಕವಾಯತ್ ಮಾಡ್ತಿರ್ತೀವಲ್ಲಿ ಆ ಪರಬಾದಿ ನಿಗ್ರಹ ಮಾಡುವ ದೃಷ್ಟಿಯಿಂದ ಯಾವ್ದು ಬೇಕೋ ಅದು ತಗೊಳ್ತೀವಿ ಹೊರತು ನಾವು ಉಳ್ಕಿ ತಗೊಂಬಲ್ಲಾಗ. ಯಾಕೆ ಆ ದೃಷ್ಟಿಯಿಂದನೇ ಓದ್ತಾ ಇರ್ತೀವಿ ನಾವು. ಅದರಲ್ಲಿ ಸಾಧನ ಮಾರ್ಗ ಅಲ್ಲಲ್ಲೆಲ್ಲ ಬೇಕಾದಷ್ಟು ಹೇಳ್ತಾರೆ, ಹೇಳಿಲ್ಲ ಅಂತಲ್ಲ. ನಮಗೆ ಆಗ ಎಮರ್ಜೆನ್ಸಿ ಇರ್ತದೆ, ಎಮರ್ಜೆನ್ಸಿ ಒಳಗೆ ಆ ಶತ್ರುವನ್ನು ಹೊಡಿಬೇಕಪ್ಪ ನಮಗೆ. ಅಷ್ಟೇ ಮುಖ್ಯ ಗುರಿ, ಅಷ್ಟೇ ಹೊತ್ತು ಒಳಗೆ ಕನ್ಸ್ಟ್ರಕ್ಷನ್ ಕಡೆ ಗಮನ ಹೋಗಲ್ಲ ನಮಗೆ. ಈಗ ನಮಗೆ ಹಾಗಲ್ಲ, ಶತ್ರುಗಳಿಂದ ನಮಗೆ ಕಾಟ ಇಲ್ಲ, ಶತ್ರುಗಳ ಕಾಟ ಇಲ್ಲ. ನಾವು ಕನ್ಸ್ಟ್ರಕ್ಷನ್ ಅದರೊಳಗೆ ನಮಗೆ ಯಾವ್ದು ಬೇಕೋ ಅದು ತಗೊಂಡು ಸಾಧನೆ ಮಾಡಿಕೊಳ್ಳಿಕ್ ಮುಂದುವರಿಸಬೇಕಂತೆ ಹೊತ್ತು ನಮ್ಮ ಮತ್ತೆ ಈಗ ನಾವು ಶತ್ರುಗಳ ಸಂಹಾರ ಮಾಡಲಿಕ್ಕೆ ಇದ್ದಾರೆ, ಅವರಿದ್ದಾರೆ. ಯಾರು BSF ಇದ್ದಾರೆ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದ್ದಾರೆ. ಹಾಗೆ ಅದು ಒಂದು ವಿಂಗ್, ನಮ್ಮಲ್ಲಿ ಎರಡು ವಿಂಗ್ ಇದ್ದಾವೆ. ವ್ಯಾಸರಾಜ ಚಿಂತನೆ ಮಾಡ್ತಿದ್ದಂತೆ, ಬರೀ ನಮ್ದು ಈ ಕಡೆ ಪರವಾದ ಖಂಡನ ಪರಮತ ಖಂಡನ ಕಡಿಯಾಗೋಗಿತ್ತು. ಸಾಮಾನ್ಯ ಜನರಿಗೆ ಸಾಧನ ಮಾರ್ಗ ತಿಳಿಸ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಇದರೊಳಗೆ ನಮ್ಮ ಸಮಯ ಎಲ್ಲ ಮಿಕ್ಕ ಹೋಗ್ತಾ ಇದೆ. ಏನು ಮಾಡಬೇಕು ಅಂತ ಚಿಂತೆ ಮಾಡ್ತಾ ಇರುವಾಗ ವೃಂದಾಸರು ಬಂದು ಶ್ರೀನಿವಾಸ ನಾಯಕರು ಬಂದು, ಅದು ಬಹಳ ಸಂತೋಷ ಆಯ್ತಂತೆ. ಯಾಕೆ ಎರಡು ವಿಂಗ್ ಆಗಿಬಿಡ್ತು, ಒಂದು ಪರಮತ ನಿಗ್ರಹ ಖಂಡನ ಒಂದು ವಿಂಗು, ಇನ್ನು ಒಳಗಡೆಗೆ ಸಮೀಚೀನವಾದ ತತ್ವಜ್ಞಾನ ಸಾಮಾನ್ಯ ಜನರಿಗೂ ಉಪದೇಶ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡ್ತಕ್ಕಂಥ ಒಂದು ವಿಂಗ್ ಬೇಕಾಗಿತ್ತು. ಅದಕ್ಕೆ ಯಾರು ಅಂತ ಹುಡುಕ್ತಾ ಇರುವಾಗ ಅಲ್ಲೂ ಅವರು ಮಾಡಿದ್ರು, ಕನ್ನಡದಲ್ಲಿ ವ್ಯಾಸರಾಯರು ಮಾಡಿದ್ರು, ಶ್ರೀಪಾದರಾಯರು ಮಾಡಿದ್ರು, ಆದ್ರೆ ಸಾಲ್ದು ಅದಕ್ಕೆ. ಆಮೇಲೆ ಫುಲ್ ಟೈಮ್ ವರ್ಕರ್ ಒಬ್ಬರು ಬೇಕಾಗಿತ್ತು, ಪುರಂದರಾಸರು. ಪುರಂದರಾಸರು ಬಂದು 475,000 ದೇವರನ್ನ ಮಾಡಿದ್ರು. ಏನಾಗುತ್ತೆ ಗೊತ್ತೇನು ಅಯ್ಯ, ಅವನು ಶ್ರೀನಿವಾಸ ನಾಯಕ್ ಅವರು ತಿರುವಾರು, ಅವನು ಯಾರ ಹತ್ರ ಓದಿದ್ದ, ಯಾವ ಗುರು ಹತ್ರ ಓದಿದ್ದ, ಯಾರ ಹತ್ರ ಓದಿದ್ದ, ಅವನಿಗೆಲ್ಲ ಶಾಸ್ತ್ರಜನ್ಯ ಜ್ಞಾನವಲ್ಲ, ಅದು ವಯಸ್ಸುಮನ ಅಪರೋಕ್ಷ ಜ್ಞಾನ ಅಂತ ಅವ್ರ ಹಿಂದಿನವರು ಹೇಳ್ತಾರೆ. ಅಷ್ಟೇ ಹೊತ್ತು ಅದು ಸ್ವೀಕಾರಾರ್ಹವಲ್ಲ ಅಂದ್ಬಿಟ್ಟು ವ್ಯಾಸರಾಯರದ ಯೋಗ್ಯವದು ಹೊರಗಡೆ ಹೋಗಿ ಈ ರೀತಿ ಚಿಂತನೆ ಮಾಡಿ. ಕೊನೆಗೆ ವ್ಯಾಸರಾಯರ ಬೃಂದಾವನ ಆದ್ಮೇಲೆ ವೃಂದದಾಸರು ದೇಹಚಾರ್ಮ ಅವೆಲ್ಲ ನಾಶವಾಗುತ್ತೆ. ಯಾಕೆ ಇವೆಲ್ಲ ಇತ್ತು ಅಂದ್ರೆ ನಮ್ಮ ಪ್ರಾಬಲ್ಯ ಉಳಿಯಲ್ಲ ಅಂತ ಎಲ್ಲ ನಾಶವಾಗುತ್ತೆ ಅಂದಾಗ ಆದರೂ